どらやったな。パラマプジャラダン、サスリパダンガラバラサネ、チャナダサネサナダレ、サスタンダプランマガランダサリシー、ユーティナカレクラマ、マハパラタタタプレネネネヤ、プリティネティアサインカラ、アロウレインダ、インティケンティブレゴ、ベリゲ、ヨウレインダ、インティブレゴサハ、イタラサウムラグランテガラプロヴァチャナ、ウォトムウォテルドゥセガラカレクラマイ、ベリゲ、ヨウレインダ、インティブレ、サインカラ、アロウレインダ、インティブレ、カレクラマヨジタワギデ、イカレクラマダリ、ヨウトベリゲプラランプロヴァギデ、サインカラダ、プロヴァチャナ、マハバタタナネ、ウンデネ。ಅದರ ಉದ್ಘಾಟನಾ ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀಪಾದಂಗಳವರು ನೆರವೇರಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಅವರು ಪರಮಾನುಗ್ರಹಪೂರ್ವಕವಾಗಿ ಅದಕ್ಕೆ ಸಂಬಂಧಿಸಿ ಇಲ್ಲಿಗೆ ಆಗಮಿಸಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಕಾರ್ಯಕ್ರಮ ಅಂತ ಹೇಳಿದರೆ ತೀರ್ಥ ಪ್ರಬಂಧ ಕೃತಿಯ ಬಿಡುಗಡೆ. ಶ್ರೀ ವಾದಿರಾಜ ಸ್ವಾಮಿಗಳ ತೀರ್ಥ ಪ್ರಬಂಧ ಅಂದರೆ ಅದು ವಿಶ್ವವಿಖ್ಯಾತವಾಗಿರತಕ್ಕಂತಹ ವೈಷ್ಣವ ಪ್ರವಾಸ ಸಾಹಿತ್ಯದ ಏಕಮಾತ್ರ ಕೃತಿ ಎಂದರೆ ತೀರ್ಥ ಪ್ರಬಂಧ. ಅರ್ಥಿಗಳಿಗೆ ಪರಮಾರ್ಥವ ತೋರುವ ತೀರ್ಥ ಪ್ರಬಂಧವ ಕೀರ್ತನೆ ಗೈದೇ ವಾದಿರಾಜ ಅಂತ ಹರಿಕಥಾಮೃತ ಸಾರ ಬರೆದ ಜಗನ್ನಾಥದಾಸರು ಕೊಂಡಾಡಿದ್ದಾರೆ. ಅದನ್ನು ನಮ್ಮ ಪ್ರತಿಷ್ಠಾನ ಹಿಂದೆ ಅನೇಕ ಸರ್ತಿ ಪ್ರಕಾಶನ ಮಾಡಿತ್ತು. ಇದು ಐದನೇ ಆವೃತ್ತಿ. ತುಂಬ ದಿವಸಗಳಿಂದ ಪುಸ್ತಕ ಸಿಗ್ತಿರಲಿಲ್ಲ, ತುಂಬ ಜನ ಅಪೇಕ್ಷೆ ಪಡ್ತಾ ಇದ್ರು. ಈಗ ಪ್ರತಿ ಸಿದ್ಧವಾಗಿದೆ. ಅದರ ಬಿಡುಗಡೆ ಕಾರ್ಯಕ್ರಮವನ್ನು ಸಹ ಪರಮಪೂಜ್ಯ ಶ್ರೀಪಾದಂಗಳವರು ನೆರವೇರಿಸಿಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪರಮಪೂಜ್ಯ ಶ್ರೀಪಾದರು ಈ ಸಮಯದಲ್ಲಿ ಆಗಮಿಸಿರುವ ದೊಡ್ಡ ಪುಣ್ಯ. ಇವತ್ತು ಉದ್ಘಾಟನೆಯ ಕಾರ್ಯ, ಜ್ಞಾನ ಕಾರ್ಯದ ಉದ್ಘಾಟನಾ ಕಾರ್ಯವನ್ನು ಶ್ರೀಗಳವರು ನಡೆಸ್ತಾ ಇರೋದು ನಮ್ಮ ದೊಡ್ಡ ಭಾಗ್ಯ. ಮೊದಲನೇದಾಗಿ ಅವರು ಪೇಜಾವರ ಮಠದ ಕಿರಿಯ ಭಟ್ಟದ ಸ್ವಾಮಿಗಳು. ಪೇಜಾವರ ಮಠ ಅಂದರೆ ಇವತ್ತು ವಿಶ್ವೇಶ್ವರ ಶ್ರೀಪಾದಂಗಳವರಿಂದ ಇನ್ನೂ ಪರಿಚಯನೇ ಬೇಡ. ವಿಶ್ವವಿಖ್ಯಾತವಾದ ಮಠವಾಗಿರ್ತಕ್ಕಂಥ ಮಾಧ್ವ ಮಠ ಅಂದರೆ ಇವತ್ತು ಪೇಜಾವರ ಮಠ ಅಂತ ಆಗಿದೆ. ಅಷ್ಟು ಶ್ರೇಷ್ಠವಾದಂತಹ ಸಿದ್ಧಿ ಅದಕ್ಕೆ ಬಂದಿದೆ. ಅಂತಹ ಶ್ರೀಗಳವರ ಶಿಷ್ಯವರೇಣ್ಯರಾಗಿ ಪರಮಪೂಜ್ಯ ಶ್ರೀಪಾದಂಗಳವರು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಹೇಳೋದಕ್ಕೆ ಹೊತ್ತಿಲ್ಲ. ಬಹಳ ಮುಖ್ಯವಾದ ಕಾರ್ಯಕ್ರಮ ಅಂದರೆ ಗೋ ಸಂರಕ್ಷಣಾ ಕಾರ್ಯಕ್ರಮ. ಗೋವರ್ಧನಗಿರಿ ಟ್ರಸ್ಟ್ ಅಂತ ಮಾಡಿ ಉಡುಪಿ ಹತ್ತಿರದ ನೀರಾವರ ಮತ್ತು ಇನ್ನೂ ಕೆಲವು ಪ್ರಾಂತ್ಯಗಳಲ್ಲಿ ಸಾವಿರಾರು ಗೋವುಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಬಹುಶಃ ಹೆಮ್ಮೆಯಿಂದ ಹೇಳಬಹುದು. ಈ ಪ್ರಮಾಣದಲ್ಲಿ ಒಬ್ಬ ಮಾಧ್ವಪೀಠಾಧೀಶರು ಮಾಡ್ತಾರೆ ಅಂದರೆ ಅದು ಪೇಜಾವರ ಶ್ರೀಪಾದಂಗಳವರ ಕಾರ್ಯಕ್ರಮ, ವಿಶ್ವ ಪ್ರಸನ್ನ ತೀರ್ಥರ ಕಾರ್ಯಕ್ರಮ. ಇವತ್ತು ಹತ್ತಾರು ಗೋವುಗಳನ್ನು ಸಾಕು ನಾವು ಕೇಳಿರುತ್ತೇವೆ. ಅದಕ್ಕೆ ನೂರಾರು ಕಾರಣ ಹೇಳ್ತಾರೆ. ಓ ಅಯ್ಯೋ ಅಂತಲೇ ಶುರು ಮಾಡಿಬಿಡ್ತಾರೆ. ಗೋವುಗಳಂತಾರೆ ಬಿಡಿ, ಇವರೇ ಅಯ್ಯೋ ಅಂತಿರ್ತಾರೆ ಪಾಪ. ಆದರೆ ಶ್ರೀಪಾದಂಗಳು ಬಹಳ ಅಯ್ಯೋ ಅನ್ನೋ ಗೋವುಗಳನ್ನು ತಂದು ಸಂರಕ್ಷಣೆ ಮಾಡ್ತಾರೆ. ಕಸಾಯಿಕಾರಿ ಹೋಗ್ತಕ್ಕಂಥ ಗೋವುಗಳನ್ನು ತಂದು ಅವುಗಳನ್ನು ಒಳ್ಳೆ ರೀತಿ ಪೋಷಣೆ ಮಾಡ್ತಾ ಸ್ವತಃ ಆಳು ಕಾಳುಗಳನ್ನೆಲ್ಲ ಸ್ವತಃ ಸ್ವಂತ ಮುತುವರ್ಜಿಯಿಂದ ಶ್ರೀಪಾದಂಗಳವರು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಶ್ರಮ ಬೇಕಾಗುತ್ತೆ, ದೈಹಿಕ ಶ್ರಮ, ಆರ್ಥಿಕವಾದ ಅಗತ್ಯ, ಊಹೆಗೆ ಮೀರಿದ್ದದೆಲ್ಲ ಕೂಡ ಅದನ್ನೆಲ್ಲ ಶ್ರೀಪಾದಂಗಳವರು ಮಾಡ್ತಾ ಇವತ್ತು ಹೊಸ ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ ಅಂತ ಹೇಳಬೇಕು. ಶ್ರೀಪಾದಂಗಳವರು ಕಾರ್ಯಕ್ರಮ ಶುರು ಮಾಡಿದ ಮೇಲೆ ತುಂಬ ಕಡೆ ಗೋಶಾಲೆ ಆಗ್ತಾ ಇದೆ ಈಗಾಗಲೇ. ಅದರ ಒಂದು ಪರಿಣಾಮದಿಂದ, ಅದರ ಪ್ರಭಾವದಿಂದ ತುಂಬ ಗೋಶಾಲೆಗಳಾಗ್ತಾ ಉಂಟು. ಅದರಲ್ಲಿ ಭಾಗವಹಿಸ್ತಕ್ಕಂಥ ದೊಡ್ಡ ಪುಣ್ಯ ಕಾರ್ಯಕ್ಕೆ ಎಲ್ಲರಿಗೂ ಅವಕಾಶ ಉಂಟು. ಅದರ ಯೋಜನೆಗಳನ್ನು ಶ್ರೀಪಾದಂಗಳವರು ತಮ್ಮ ಪತ್ರಿಕೆಗಳಲ್ಲಿ ಹಾಕಿದ್ದಾರೆ. ನಮ್ಮ ವ್ಯಾಸಮಧ್ವದಲ್ಲೂ ಪ್ರತಿ ತಿಂಗಳು ಅದರ ಬಗ್ಗೆ ವಿವರಗಳು ಬರ್ತಾ ಇರುತ್ತೆ. ಅದರ ಪ್ರಯೋಜನವನ್ನು ಎಲ್ಲರೂ ಪಡಿಬೇಕು. ಗೋದಾನ ಅನ್ನೋ ಜೀವನದ ಅತಿ ದೊಡ್ಡ ಕಾರ್ಯ ಅದು. ಯಾರು ಈ ಸತಿ ಗೋದಾನ ಮಾಡ್ತಾರೋ ಅವರಿಗೆ ಎರಡು ದೊಡ್ಡ ಲಾಭ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಹೇಳ್ತಾರೆ ಸುಖ ಮರಣ, ಮೊದಲನೇದಾಗಿ ಸುಖ ಮರಣ, ಅನಾಯಾಸೇನ ಮರಣ. ಗೋದಾನ ಮಾಡಿದರೆ ಸಿಗತಕ್ಕಂಥ ಮೊದಲ ಭಾಗ್ಯ ಅನಾಯಾಸೇನ ಮರಣ, ಮತ್ತು ಮುಂದಿನ ಜನ್ಮದಲ್ಲಿ ಒಳ್ಳೆ ಜ್ಞಾನ ಸಂಪಾದನೆ. ಪಾತುಂಪಯಾಂ ಶಿಶಿಜವೇ ಕಿರಗೋಪ್ರ ರೋಸ್ಮೈ ಪೂರ್ವಾಲಯ ಸ್ವಸುತ ಸೂನುತಯ ಪ್ರಜಾತಃ ನಿರ್ವಾಣ ಹೇತು ಮಲಭೀಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಗೋದಾನ ನಮ್ಮ ಜೀವನದ ಸರ್ವರೀತಿಯಾದ ಉದ್ಧಾರಕ್ಕೆ ಕಾರಣ. ಅದನ್ನು ಯಾರು ಮಾಡಿದರೂ ಅದಕ್ಕೆ ಮಹತ್ವ ಇದೆ. ಆದರೆ ಗೋಪಾಲಕೃಷ್ಣರಾದ ಉಡುಪಿಯ ಕೃಷ್ಣರ ಪೂಜೆ ಮಾಡ್ತಕ್ಕಂಥ ಸ್ವಾಮಿಗಳು ಮಾಡ್ತಾರೆ ಅಂದರೆ ಅದಕ್ಕಿನ್ನೂ ಭಾರಿ ಮಹತ್ವ ಬರುತ್ತೆ. ಅದನ್ನು ಶ್ರೀಪಾದಂಗಳವರು ಮಾಡಿ ಎಷ್ಟು ಜನಕ್ಕೆ ಕ್ಷೇಮ ಚಿಂತನೆ. ಒಂದು ಗೋ ಉಡಿತು ಅಂದರೆ ಭೂಮಿನೇ ಉಡಿತು ಅಂತ ಅರ್ಥ ಅಂತ ಹೇಳ್ತಾರೆ. ಗೋವು ಒಂದು ಇಡೀ ಭೂಮಿಯ ಸಂಕೇತ. ಭಾಗವತ ಪುರಾಣದಲ್ಲಿ ಒಂದು ಹಸು ಗೋ ಇಡೀ ಗೋ ಭೂಮಿ ಗೋ ರೂಪದಲ್ಲಿ ನಿಂತಿತ್ತು ಅಂತ ಭಾಗವತ ಪುರಾಣನೆ ಮಾಡ್ತಾರೆ. ಒಂದೊಂದು ಗೋ ಬಂದರೆ ಇಡೀ ಭೂಮಿಗೆ ಸಮಾನ. ಅದರ ಸಂರಕ್ಷಣೆ ದೇಶಕ್ಕೆ ಹಿತ, ಮನುಕುಲಕ್ಕೆ ಹಿತ, ತಮ್ಮ ಪ್ರತಿಯೊಂದು ವಂಶಕ್ಕೂ ಹಿತ, ಸ್ವಹಿತ, ಇಷ್ಟಕ್ಕೂ ಸಾಧನವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಶ್ರೀಪಾದಂಗಳವರು ಮಾಡ್ತಕ್ಕಂಥ ಕಾರ್ಯ ತೀರ ವಿಶಿಷ್ಟವಾದ ಕಾರ್ಯಕ್ರಮ. ಅಂಥ ಶ್ರೀಪಾದಂಗಳು ಆಗಮಿಸಿದ್ದಾರೆ ಅಂದರೆ ದೊಡ್ಡ ಭಾಗ್ಯ ಅದು. ಇವತ್ತು ಆಚಾರ್ಯ ಗ್ರಂಥಗಳನ್ನು ನಿಜವಾದ ಅರ್ಥದಲ್ಲಿ ಪ್ರವಚನ ಮಾಡಿ ಜಗತ್ತಿ ತಲುಪಬೇಕಾದ ಮುಖ್ಯ ಕಾರ್ಯಕ್ರಮ ಶ್ರೀಪಾದಂಗಳವರದೇನೆ. ಈಗ ನಡೀತಕ್ಕಂಥ ಕಾರ್ಯಕ್ರಮ ಅವರು ಉದ್ಘಾಟನೆ ಮಾಡಿಬಿಟ್ರೆ ಆಚಾರ್ಯರೇ ಉದ್ಘಾಟನೆ ಮಾಡಿದಷ್ಟು ನಮಗೆ ನಿಜವಾದ ಅರ್ಥದಲ್ಲಿ ಫಲ ಕೊಡೋದು ಅಂತ ಒಂದು ಸುಯೋಗ ನಮಗೆ ಲಭಿಸಿದೆ. ಶ್ರೀಪಾದಂಗಳವರು ಈಗಾಗಲೇ ಬೇರೆ ಊರಿಗೆ ಪ್ರಯಾಣ ಮಾಡ್ತಾರೆ, ರಾಯಚೂರಲ್ಲಿ ಕಾರ್ಯಕ್ರಮ ಇದೆ, ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಈ ಗಡಿಬಿಡಿಯಲ್ಲೂ ಕೂಡ ಇಲ್ಲಿಗೆ ಆಗಮಿಸಿಬಿಟ್ಟು ಗ್ರಂಥದ ಬಿಡುಗಡೆ ಮತ್ತು ಕಾರ್ಯಕ್ರಮ ಉದ್ಘಾಟನೆ ಎರಡನ್ನೂ ಮಾಡಲಿಕ್ಕೆ ಬಹಳ ಕೃಪೆಯಿಂದ ಅನುಗ್ರಹ ಮಾಡಿದ್ದಾರೆ. ಅಲ್ಲಿ ಗೊತ್ತಾಗುತ್ತಾದರೆ ಹೆಚ್ಚು ಮಾತಾಡ್ತಾ ಇಲ್ಲ, ಆದರೆ ಗೋಷೆ ವಿವರಗಳನ್ನೆಲ್ಲ ಪಡ್ಕೊಂಡು ಬಿಟ್ಟು ಅದರಲ್ಲಿ ಭಾಗವಹಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ತಿಳಿಸ್ತಾ ಈಗ ಶ್ರೀಪಾದಂಗಳವರು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾದ್ಗುರುಂಶ ಪ್ರಣಯಾಂ ಪ್ರಣಮಾಮಿ ಮೂರ್ಧ್ನಾ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥ ಶ್ರೀಮದ್ ಆಚಾರ್ಯರು ನಮಗೆ ಕೊಟ್ಟಿರುವಂತಹ ಬಹುದೊಡ್ಡ ಒಂದು ಕೃತಿ. ರಾಮಾಯಣ ಮಹಾಭಾರತಗಳು ನಮ್ಮ ತತ್ವಜ್ಞಾನದ ಕ್ಷೇತ್ರದಲ್ಲಿ ಬಹುದೊಡ್ಡ ಆಕರ ಗ್ರಂಥ. ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ಕ್ವಚಿತ್. ಅದನ್ನು ಹಾಗೆ ಅರ್ಥೈಸ್ಕೊಳ್ಬೇಕು ನಾವು, ಅದಕ್ಕೆ ಗುರುಗಳ ಮಾರ್ಗದರ್ಶನ ಬೇಕು. ಬದುಕಿನಲ್ಲಿ ನಾವು ಹೇಗಿರಬೇಕು ಅನ್ನೋದಕ್ಕೆ ಆದರ್ಶ ರಾಮಾಯಣದಲ್ಲಿ ನಮಗೆ ದೊರಕ್ತಾ ಇದೆ. ಈ ರಾಮಾಯಣ ಮಹಾಭಾರತಗಳನ್ನು ಆಚಾರ್ಯರು ತೋರಿಸಿರತಕ್ಕಂತಹ ದಾರಿ, ಅದನ್ನು ಬಿಟ್ಟು ನಾವು ಓದಿದೆವು ಅಂತಂದರೆ ರಾಮಕೃಷ್ಣರ ಬಗ್ಗೆ ತಪ್ಪು ತಿಳ್ಕೊಂಡದ್ದೇ ಜಾಸ್ತಿ. ನಾವು ನಮಗೆ ಶ್ರೇಯಸ್ಸಿನ ಮಾರ್ಗವಾಗುವುದರ ಬದಲು ಅದು ಅನರ್ಥಕ್ಕೆ ದಾರಿಯಾದೀತು. ರಾಮನ ಶ್ರೀರಾಮನ ಗೋಳಾಟವನ್ನು ನೋಡಿದರೆ ಅಯ್ಯೋ ಇದಕ್ಕಿಂತ ನಾವೇ ವಾಸಿ ಅಂತ ನಮಗನಿಸ್ಬೇಕು. ಕೃಷ್ಣ ಚರಿತೆಯನ್ನು ನೋಡಿದರೆ ಇವನಿಗಿಂತ ನಾವೇ ವಾಸಿ ಅಂತ ನಾವು ಅಂದ್ಕೋಬೇಕು. ಯಾಕೆ ಮೇಲ್ನೋಟಕ್ಕೆ ನಮಗೆ ಅವು ಹಾಗೆ ಕಾಣ್ತಾವೆ, ಅದು ನಮ್ಮ ಬುದ್ಧಿಯ ಮಟ್ಟ. ಅದು ಯಥಾರ್ಥವಾದ ತತ್ವಜ್ಞಾನ ಅದರಿಂದ ಬರುವಂತೆ ನಮಗದನ್ನು ತೆರೆದಿಟ್ಟವರು ಶ್ರೀಮದ್ ಆಚಾರ್ಯರು. ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ರಾಮಾಯಣವೂ ಬಂತು, ಮಹಾಭಾರತವೂ ಬಂತು. ಸಜ್ಜನರಿಗೆ ಭಗವಂತ ಹೇಗೆ ಶ್ರೇಯಸ್ಸನ್ನು ಕರುಣಿಸ್ತಾ ಇದ್ದಾನೆ, ದುಷ್ಟರನ್ನು ಹೇಗೆ ದಮನಿಸ್ತಾ ಇದ್ದಾನೆ ಅನ್ನೋದಕ್ಕೆ ಈ ರಾಮಾಯಣ ಮಹಾಭಾರತಗಳು ಉತ್ತಮವಾದ ನಿದರ್ಶನಗಳನ್ನು ಇಟ್ಟು ಅದನ್ನು ತೋರಿಸ್ತಾ ಇದ್ದಾವೆ. ಭಗವಂತನ ಗುಣಗಳನ್ನು ನಿದರ್ಶನಗಳ ಮೂಲಕ ಪ್ರತಿಪಾದನೆ ಮಾಡಿಕೊಡ್ತಾ ಇದೆ. ಸಕಲ ಶಾಸ್ತ್ರಗಳ ಕೇವಲ ರಾಮಾಯಣ ಮಹಾಭಾರತ ಅಷ್ಟೇ ಅಲ್ಲ, ಅದರ ಪ್ರಾರಂಭದಲ್ಲಿ ಸಕಲ ಪುರಾಣಗಳ ಸಕಲ ತತ್ವಶಾಸ್ತ್ರಗಳ ನಿರ್ಣಯವನ್ನು ನಮ್ಮ ಮುಂದಿಡ್ತಾ ಇದ್ದಾರೆ. ಶೃಣುತ ಅಮಲ ಸತ್ಯವಚಃ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮಃ ನಹರೇ ಸದೃಶಃ ಪರಮಃ ಸತು ಸರ್ವಚಿದಾತ್ಮಗಣ. ನಿಮ್ಮ ಆಚಾರ್ಯರು ತಿಳಿಸ್ತಾ ಇದ್ದಾರೆ ನಮಗೆ, ಕಿವಿಗೊಟ್ಟು ಕೇಳಿ, ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೇನೆ, ಶಪಥ ಮಾಡಿ ಹೇಳ್ತಾ ಇದ್ದೇನೆ, ತೋಳೆತ್ತಿ ಶಪಥ ಮಾಡಿ ಹೇಳ್ತಾ ಇದ್ದೇನೆ, ಮೂರು ಬಾರಿ ಹೇಳ್ತಾ ಇದ್ದೇನೆ, ಎಲ್ಲರೂ ಕಿವಿಗೊಟ್ಟು ಕೇಳಿ. ನಹರೇ ಪರಮಃ ನಹರೇ ಸದೃಶಃ, ಸಕಲ ಶಾಸ್ತ್ರಗಳ ಸಾರ ಇದು. ಆ ತತ್ವಜ್ಞಾನವು ಪಡೆದೆವು ಅಂತಾದರೆ ಆವಾಗ ಮಾತ್ರ ಭಗವಂತ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತಾ ಇದ್ದೇವೆ. ಅಂತಹ ತತ್ವಗಳನ್ನು ಶ್ರೀಮದಾಚಾರ್ಯರು ನಾನು ಹೇಳ್ತಾ ಇದ್ದೇನೆ ನೀವು ಕೇಳಿ ಹಾಗೆ ಮಾಡಲಿಲ್ಲ. ಹಾಗೆ ಮಾಡೋದಕ್ಕೆ ಸರ್ವಮೂಲ ಗ್ರಂಥಗಳು ಬೇಕಾಗಿಲ್ಲ. ಮತ್ತೇನು ಮಾಡ್ತಾ ಇದ್ದಾರೆ, ಸಕಲ ಶಾಸ್ತ್ರಗಳು ಏನು ವಿಚಾರವನ್ನು ತೆರೆದಿಟ್ಟಿದ್ದಾವೆ ಅನ್ನೋದನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ನಮಗೆ. ನಾನು ಹೇಳ್ತಾ ಇದ್ದೇನೆ ನೀವು ಒಪ್ಪಿಕೊಳ್ಳಿ, ಹೇಳ್ತಾ ಇಲ್ಲ ನೀವೇ ನೋಡಿ. ಋಗ್ವೇದನ ಹೇಳ್ತಾ ಇದೆ, ಯುರ್ವೇದನ ಹೇಳ್ತಾ ಇದೆ, ಸಾಮವೇದನ ಹೇಳ್ತಾ ಇದೆ, ಪಂಚರಾತ್ರಗಳನ್ನು ಹೇಳ್ತಾ ಇದ್ದಾವೆ. ನೀವು ನೀವು ಅರ್ಥ ಮಾಡಿಕೊಳ್ಳಿ, ನೋಡಿಕೊಳ್ಳಿ. ಬೇಕಾದ ಪ್ರಮಾಣಗಳನ್ನು ಒಂದೆಡೆ ಕಲೆ ಹಾಕಿ ನಮಗೆ ಕೊಟ್ಟು ಮಹೋಪಕಾರವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಅನುಕೂಲವನ್ನು ಮಾಡಿಕೊಟ್ಟಾಗಲೂ ನಾವು ಅದನ್ನು ಗಳಿಸಿಕೊಳ್ಳಿಲ್ಲ ಅಂತಂದರೆ ನಮ್ಮಂತಹ ದುರದೃಷ್ಟರು ಬೇರೆ ಇಲ್ಲ. ಹಾಗಾಗದೆ ನಾವೆಲ್ಲರೂ ಕೂಡ ಆ ತತ್ವಜ್ಞಾನವನ್ನು ಪಾನ ಮಾಡೋಣ. ನಮ್ಮ ಮುರಳಿರಾಯರು, ಶುಭಾರಂಗನಾಥ್ ದಂಪತಿಗಳು, ಇವರೆಲ್ಲ ಇನ್ನು ಬಂಧುಗಳೆಲ್ಲ ಸೇರಿಕೊಂಡು ಸರ್ವಮೂಲ ಗ್ರಂಥಗಳ ಪಾಠ ಪ್ರವಚನ ಅದನ್ನು ನಡೆಸಿಕೊಡ್ತಾ ಇದ್ದಾರೆ. ಸಂಕ್ಷೇಪ ವಿಸ್ತಾರಾಭ್ಯಾಮ್ ಹಿ ಪ್ರವದಂತಿ ಮನೀಷಿಣ ಅಂತ ಹೇಳ್ತಾರೆ. ಹೇಳೋದಬೇಕಲ್ಲ, ನಮ್ಮ ಪ್ರಭಂಜನಾಚಾರ್ಯರು ಸಮರ್ಥರಾದ ವ್ಯಕ್ತಿಗಳನ್ನು ಆಯ್ದುಕೊಂಡಿದ್ದೀರಿ. ಅದು ಅಂತಹವರಿಗೆ ಮಾತ್ರ ಸಾಧ್ಯ. ವಿಸ್ತೃತವಾದ ಗ್ರಂಥವನ್ನು ಒಂದು ದಿವಸದಲ್ಲಿ ಹೇಳಿ ಮುಗಿಸಿ ಅಂತಂದರೆ ಅದರ ಸಾರ ಏನು ಅದನ್ನೆಲ್ಲ ಸೆರೆ ಹಿಡಿದು ಹೇಳುವ ಸಾಮರ್ಥ್ಯ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ಮನೀಷಿಣ ಒಳ್ಳೆ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಏನು ಸಾಧ್ಯ? ಸಂಕ್ಷೇಪವಾಗಿಯೂ ಹೇಳಬಲ್ಲರು, ಅದನ್ನೇ ವಿಸ್ತಾರವಾಗಿಯೂ ಹೇಳಬಲ್ಲರು. ವಿಸ್ತೃತವಾದ ಗ್ರಂಥದಲ್ಲಿ ಏನಿದೆ ಅನ್ನೋದನ್ನು ಸಂಕ್ಷೇಪವಾಗಿ ಹೇಳಬಲ್ಲರು. ಯಮಕ ಭಾರತದಂತಹ ಸಂಕ್ಷಿಪ್ತವಾದ ಗ್ರಂಥ, ಅದು ಏನಿದೆ ಅನ್ನೋದನ್ನು ಅಷ್ಟು ವಿಸ್ತಾರವಾಗಿಯೂ ಹೇಳಬಲ್ಲರು. ಸಂಕ್ಷೇಪ ವಿಸ್ತಾರಾಭ್ಯಾಮ್ ಹಿ ಪ್ರವದಂತಿ ಮನೀಷಿಣ ಎಲ್ಲರೂ ಹೇಳುವ ಸಾಮರ್ಥ್ಯ ಇರೋದಿಲ್ಲ. ಅಂತಹ ಸಮರ್ಥ ಜ್ಞಾನಿಗಳನ್ನು ಆಯ್ದುಕೊಂಡಿದ್ದೀರಿ. ಪ್ರಾರಂಭದಲ್ಲಿ ತೀರ್ಥ ಪ್ರಬಂಧದ ಕೃತಿಯನ್ನು ಹೊರತಂದಿದ್ದಾರೆ. ಅದರ ಪ್ರಾರಂಭದಲ್ಲಿ ವಾದರಾಜಗುರು ಸಾರ್ವಭೌಮರು ಕೂಡ ನಾವಿಲ್ಲಿ ಇದ್ದಾರೆ ಅಂತ ನಾವು ಅಂದ್ಕೋತಾ ಇದ್ದೇವೆ. ಕೃತಿಯ ರೂಪದಲ್ಲಿ ನಮಗೆಲ್ಲರಿಗೂ ಆದೇಶ ಕೊಡ್ತಾ ಇದ್ದಾರೆ, ನಿತ್ಯ ಸ್ನಾನ ಮಾಡಿ. ಎಲ್ಲಿ? ಕ್ಷೀರಸಾಗರದಲ್ಲಿ ಸ್ನಾನ ಮಾಡಿ. ಹರಿಕ್ಷೀರಾಮೃಹೇ ಸ್ವೈರಂ ಭವಧರ್ಮ ರಿಪೋರ್ ಮನಃ ವಿಹರಾಹರಹ ಚಿತ್ರ ಚಾರಿತ್ರ ಚತುರ್ಮಿಷು. ನಿತ್ಯ ತೀರ್ಥ ಸ್ನಾನ ಮಾಡಿ. ಏನು ತೀರ್ಥ? ಸಾಗರ, ಸಮುದ್ರ. ಏನು ಸಮುದ್ರ ಅದು? ಶ್ರೀಹರಿ ಎಂಬಂತಹ ಸಮುದ್ರ. ನಮ್ಮ ಮನಸ್ಸಿಗೆ ಹೇಳ್ತಾ ಇದ್ದಾರೆ ಸಮುದ್ರ ಸ್ನಾನ ಮಾಡುವಾಗ ಬಹಳ ಜಾಗ್ರತೆ ಬೇಕು. ಆದರೆ ಈ ಕ್ಷೀರಸಾಗರದಲ್ಲಿ ಸ್ನಾನ ಮಾಡಲಿಕ್ಕೆ ಸ್ವೈರಂ ವಿಹರ, ಎಷ್ಟು ಹೊತ್ತಾದ್ರೂ ಬೇಕಾದ್ರೂ ಆಟ ಆಡ್ತಾ ಇರು. ಏನು ಅಲೆಗಳು? ಚಿತ್ರ ಚಾರಿತ್ರ ಚತುರ್ವರ್ಮೇಶು, ಭಗವಂತನ ಲೀಲೆಗಳು ಒಂದಲ್ಲ ಎರಡಲ್ಲ. ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಶತ ಸಹಸ್ರ ರೂಪಿಣೆ, ಅವಿಕಾರಿಣೆ ಸ್ಫುಟಂ ಅನಂತ ರೂಪಿಣೆ, ಸುಭಚಿತ್ ಸಮಸ್ತ ತನವೇ ನಮೋ ನಮಃ ಅಂತ ಹೇಳಿಕೊಂಡು ಸಮುದ್ರದ ಅಲೆಗಳು ಹೇಗೆ ಅದನ್ನು ಪರಿಗಣಿಸಿ ಮುಗಿಸೋದು ಸಾಧ್ಯ ಇಲ್ಲ. ಭಗವಂತನ ಆ ಲೀಲೆಗಳು, ಅಲ್ಲಿ ತೋರಿಸಿರತಕ್ಕಂತಹ ಕ್ರೀಡೆಗಳು ಹಾಗೆ, ಅದರಲ್ಲಿ ಯಥೇಚ್ಛವಾಗಿ ವಿಹಾರ ಮಾಡ್ತಾ ಇವೆ. ಇವತ್ತು ನಾವು ಅದನ್ನು ಅವಶ್ಯವಾಗಿ ಮಾಡಬೇಕಾಗಿದೆ. ಶ್ರೀಮದ್ ವಾದರಾಜಗುರು ಸಾರ್ವಭೌಮರು ತೀರ್ಥ ಪ್ರಬಂಧವನ್ನು ಕೊಟ್ಟಿದ್ದಾರೆ. ಆ ತೀರ್ಥ ಪ್ರಬಂಧ ಗ್ರಂಥದ ಪ್ರಾರಂಭದಲ್ಲಿ ಆನಂದ ಅಂತ ಸೇರಿಸಿ, ಈಗೇನಾಯಿತು? ಆನಂದ ತೀರ್ಥ ಪ್ರಬಂಧ. ಸರ್ವಮೂಲ ಗ್ರಂಥಗಳೇನಿದ್ದಾವೆ ಇವು ಆನಂದ ತೀರ್ಥ ಪ್ರಬಂಧಗಳು. ಇದು ತೀರ್ಥ ಪ್ರಬಂಧ, ಅದು ಆನಂದ ತೀರ್ಥ ಕೊಟ್ಟಿರತಕ್ಕಂತಹ ಪ್ರಬಂಧಗಳು. ಅದರಲ್ಲಿ ನಾವು ನಿತ್ಯ ಸ್ನಾನ ಮಾಡಬೇಕು ಅಂತಹ ಸಂಕಲ್ಪವನ್ನು ಮಾಡಿದ್ದೀರಿ. ಆ ತೀರ್ಥ ಸ್ನಾನದ ಫಲ ಅದು ಒಂದು ತೀರ್ಥ, ಅದಕ್ಕಿಂತ ದೊಡ್ಡ ತೀರ್ಥ ಇದು ಶಾಸ್ತ್ರಗಳ ತೀರ್ಥ. ವಾದರಾಜಗುರು ಸಾರ್ವಭೌಮರು ಇವತ್ತು ನಿಂತು ಅದನ್ನು ನಮ್ಮೆಲ್ಲರಿಗೂ ಕೂಡ ಒದಗಿಸಿಕೊಡ್ತಾ ಇದ್ದಾರಂತಂದ್ರೆ ಇದು ದೊಡ್ಡ ಭಾಗ್ಯ. ಹರಿಗುರುಗಳ ಅನುಗ್ರಹ ಸಮಸ್ತರಿಗೂ ಒದಗಿ ಬರಲಿ ಅಂತ ಹೇಳಿಕೊಂಡು ಹರಿಗುರುಗಳಲ್ಲಿ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಣ ಮಸ್ತ.
ಸ್ವಲ್ಪ ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಗೃಂಥತಿ ವಾಣಿತೇ ಕರವಾಣ್ಯಂಬ ಶರಣಂ ಹೃದಿ ಸರ್ವತಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಹರಾಯ ಭಜಕಾನಿಷ್ಠ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕೃತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸಂಸ್ಕೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧಮತಾನುಗಾ ವೈಷ್ಣವ ವಿಷ್ಣುಹೃದಯ ತಾನ್ ನಮಸ್ಸೆ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ದಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಅತ್ಯಂತ ವಿಸ್ತಾರವಾಗಿರತಕ್ಕಂಥ ಗ್ರಂಥ. ವೇದವ್ಯಾಸರ ಕೃತಿಗಳಲ್ಲಿ ಮಹಾಭಾರತ ಹೇಗೋ, ಶ್ರೀಮದ್ ಆಚಾರ್ಯರ ಕೃತಿಗಳಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಹಾಗೆ. ಲಕ್ಷ ಶ್ಲೋಕಗಳ ಗ್ರಂಥ ಮಹಾಭಾರತ, 5,000 ಶ್ಲೋಕಕ್ಕಿಂತ ಹೆಚ್ಚಿನ ಗ್ರಂಥ ಮಹಾಭಾರತ ತಾತ್ಪರ್ಯ ನಿರ್ಣಯ. ಈ ಗ್ರಂಥ ಒಟ್ಟು 32 ಅಧ್ಯಾಯಗಳು. ಇದರಲ್ಲಿ ಏನು ವಿಷಯ ಬಂದಿದೆ ಅನ್ನೋದಕ್ಕೆ ಉತ್ತರ, ಮಹಾಭಾರತದಲ್ಲಿ ಏನು ಬಂದಿದೆ ಅಂತ ಗೊತ್ತಾಗುತ್ತೋ ಅದೇ ಇದರಲ್ಲಿ ಬಂದಿದೆ. ಮಹಾಭಾರತದಲ್ಲಿ ಬಂದಿರೋದೇನು? ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ಕ್ವಚಿತ್. ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ, 4 ಪುರುಷಾರ್ಥಗಳು. 4 ಪುರುಷಾರ್ಥಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ತಿಳಿಬೇಕೋ, ಉದ್ಧಾರ ಬಯಸ್ತಕ್ಕಂಥ ವ್ಯಕ್ತಿ, ಮೋಕ್ಷ ಬಯಸ್ತಕ್ಕಂಥ ವ್ಯಕ್ತಿ ಏನೆಲ್ಲ ತಿಳಿಬೇಕೋ ಅದೆಲ್ಲ ಇರತಕ್ಕಂಥ ಕೃತಿ ಅಂದರೆ ಶ್ರೀಮನ್ ಮಹಾಭಾರತ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ನಿರ್ಣಯವಾದ್ದರಿಂದ ಅದೆಲ್ಲ ಇದರಲ್ಲಿದೆ ಅಂತ ಅರ್ಥ. ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಹಾಭಾರತ ಎಲ್ಲ ವಿಚಾರಗಳು ಬಂದಿರೋದ್ರಿಂದನೇ ನಾವು ಮಹಾಭಾರತ ಆತ್ಮ ನಿರ್ಣಯ ಕೇಳಿದರೆ ಇಡೀ ಮಹಾಭಾರತ ಕೇಳಿದಷ್ಟಾಗುತ್ತೆ. ಮಹಾಭಾರತ ಕೇಳಬೇಕಾದ್ರೆ ಜೀವನ ಪೂರ್ತಿ ಬೇಕು ಎಷ್ಟೋ ಸಲ. ಇದು ಬರೀ 37 ದಿವಸದಲ್ಲಿ ಮಹಾಭಾರತ ಆತ್ಮ ನಿರ್ಣಯ ಕೇಳಿಬಿಟ್ಟಾಗ ಇಡೀ ಮಹಾಭಾರತದ ಸಾರವನ್ನು ತಿಳಿದಂತೆ ಆಗುತ್ತೆ. ಮಹಾಭಾರತವನ್ನು ಯಾತಕ್ಕೆ ವೇದವ್ಯಾಸರು ಬರೆದ್ರು ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಅಮೂಲ್ಯವಾದ ಕೃತಿ ಅಂತ ತಿಳಿಯುತ್ತೆ. ನಮಗೆ ಎಲ್ಲರಿಗೂ ಮೋಕ್ಷ ಬೇಕು. ಮೊದಲಿಗೆ ಮೋಕ್ಷ ಅಂದರೆ ಏನು? ಮೋಕ್ಷದ ಪರಿಕಲ್ಪನೆ ಜನಕ್ಕಿರಲಿಲ್ಲ. ದುಃಖ ಕಳ್ಕೊಳ್ಳೋದೇ ಮೋಕ್ಷ ಅಂತ ತುಂಬ ಜನ ತಿಳಿದಿದ್ದರು. ಅಲ್ಲ, ಸುಖ ಪಡೆಯೋದು ಮೋಕ್ಷ. ಮೋಕ್ಷಕ್ಕೆ 2 ಭಾಗ ಉಂಟು. ಒಂದು ಭಾಗ ದುಃಖಗಳನ್ನೆಲ್ಲ ಕಳ್ಕೊಳ್ಳೋದು, ಇನ್ನೊಂದು ಭಾಗ ಸುಖವನ್ನು ಪೂರ್ತಿಯಾಗಿ ಪಡೆಯೋದು. ಇದು ಮೋಕ್ಷದ ಪರಿಕಲ್ಪನೆ. ಇದು ಅನೇಕರಿಗೆ ಮೋಕ್ಷದ ಪರಿಕಲ್ಪನೆ ಬರಲಿಕ್ಕೂ ಶ್ರೀಮದ್ ಆಚಾರ್ಯರೇ ಅವತಾರ ಮಾಡಿ ಹೇಳಬೇಕಾಯಿತು. ದಿನ ಬೆಳಗಾದರೆ ನಮಗಿರೋದೇನು? ಸುಖ ದುಃಖ, ಸುಖ ದುಃಖ ಜೊತೆ ಜೊತೆಯಾಗಿರುತ್ತೆ. ಕೆಲವೊಮ್ಮೆ ಸುಖ ಹೆಚ್ಚು ದುಃಖ ಕಡಿಮೆ, ದುಃಖ ಹೆಚ್ಚು ಸುಖ ಕಡಿಮೆ, 2 ಪರಸ್ಪರ ಸಮ ಇದ್ದರೂ ಇರಬಹುದು. ಆದರೆ ಹೆಚ್ಚಾಗಿ ದುಃಖ ಇರೋದೇ ಜಾಸ್ತಿ. ಇಂಥ ದುಃಖದ ವಾತಾವರಣದಲ್ಲಿ ಬರತಕ್ಕಂಥ ನಮಗೆ ಅಪೇಕ್ಷೆ ಮಾತ್ರ ಇರೋದೇನು? ಹಸಿವೆಯಾದವನಿಗೆ ಹೇಗೆ ಆಹಾರ ಬೇಕು ಅಂತ ಅನಿಸುತ್ತೋ ಹಾಗೆ ನಮಗೆಲ್ಲ ನಿತ್ಯ ಸುಖ ಬೇಕು ಅಂತ ಅಪೇಕ್ಷೆ ಇದೆ. ಯಾವಾಗಲೂ ಸುಖವಾಗಿರಬೇಕು, ದುಃಖ ಸ್ವಲ್ಪನೂ ಆಗಬಾರ್ದು. ಇಹ ಕಲು ಸುಖಮೇವಮೇ ಸ್ಯಾತ್ ದುಃಖಂ ಮನಾದಪಿ ಮಾಭೂತ್. ಸುಖ ಆಗಲೇಬೇಕು, ದುಃಖ ಸ್ವಲ್ಪನೂ ಆಗಲೇಬಾರದು. ಇದು ಎಲ್ಲರ ಅಪೇಕ್ಷೆ ಇದೆ, ಇನ್ಸ್ಟಿಂಕ್ಟ್ ಅಂತೀವಲ್ಲ ಹಾಗೆ. ಹಸಿವು ಎಲ್ಲರಿಗೂ ಇದೆ, ಬಾಯಾರಿಕೆ ಎಲ್ಲರಿಗೂ ಇದೆ, ಈ ಸುಖದ ಲಾಲಸೆ ಎಲ್ಲರಿಗೂ ಇದೆ. ಇದಿಲ್ಲದೆ ಇರೋ ಪ್ರಾಣಿಗಳಿಗೂ ಕೂಡ ಇದೆ ಅಂತ ಹೇಳ್ತಾರೆ. ಪ್ರಾಣಿ ಭೃನ್ಮಾತ್ರ ಸಿದ್ಧಂ ಅಂತ ಕರೀತಾರೆ, ಪ್ರಾಣಭೃನ್ಮಾತ್ರ ಸಿದ್ಧಂ. ಈ ನೋಡಿ, ಸಕ್ಕರೆ ಇಡಿ ಇರುವೆ ಅಲ್ಲಿಗೆ ಬರುತ್ತೆ, ಬೆಂಕಿ ಇಡಿ ಬರೋದಿಲ್ಲ. ಆದರೆ ಅದಕ್ಕೂ ಸುಖ ಬೇಕು ಅಂತಿದೆ, ದುಃಖ ಬೇಡ ಅಂತಿದೆ, ಬೆಂಕಿಯಿಂದ ದೂರ ಹೋಗುತ್ತೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸಕಲ ಪ್ರಾಣಿಗಳಿಗೂ ಕೂಡ, ಇನ್ನೂ ಅನೇಕರು ಗಮನಿಸಿರಬೇಕು, ನೀರು ಹಾಕ್ಲಿಕ್ಕೆ ಹೋದರೆ ಗಿಡಗಳಲ್ಲಿ ಒಂದು ಕಾಂತಿ ಕಾಣುತ್ತಂತಾಗಲಿ, ನಾನು ನೀರಿನ ಕೂಡ ಹತ್ತಿರ ಹೋಗಿದ ತಕ್ಷಣ ಒಳ್ಳೆ ಅರಳುತ್ತಂತವೆಲ್ಲ ಕೂಡ, ಒಣಗಿದಾಗ ದೂರ ಹೋಗಿದ ತಕ್ಷಣ ಕುಗ್ಗುತ್ತಂತೆ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟರ ಮಟ್ಟಿಗೆ ಸುಖದ ಲಾಲಸೆ ಎಲ್ಲರಿಗಿದೆ ಅಂತ ತಿಳಿಯುತ್ತೆ. ಅದು ಸಿದ್ಧವಾಗೋದು ಎಲ್ಲಿ ಅಂತ ಪ್ರಶ್ನೆ. ಇಲ್ಲಂತೂ ಅಲ್ಲ, ನಾವು ಯಾವ ದೇಶಕ್ಕೆ ಹೋದರೂ ಕೂಡ ಸುಖ ದುಃಖಗಳು ವೆರೈಟಿ ಬೇರೆ ಆಗಬಹುದೇ ಹೊರತು ಸುಖ ದುಃಖ ಹೋಗೋದಿಲ್ಲ. ನಾವು ಇದ್ದಿದ್ದೇವಲ್ಲ, ದೇಶಾಂತರ ಮಾಡೋದರಿಂದ ನಾವು ನಮ್ಮ ಸ್ಥಿತಿ ಬದಲಾಯಿಸಲು ಸಾಧ್ಯ ಇಲ್ಲ. ಬೇರೆ ದೇಶಕ್ಕೆ ಹೋದ ಮಾತ್ರ ಹಸಿವೆ ಕಡಿಮೆ ಆಗುತ್ತಾ, ಬಾಯಾರಿಕೆ ಕಡಿಮೆ ಆಗುತ್ತಾ, ಹೋಗಿ ಸಾವಾದರ ಕಡಿಮೆ ಆಗುತ್ತಾ? ಏನೂ ಇಲ್ಲ. ಎಲ್ಲವೂ ಇಲ್ಲೇನಿದೆ ಅಲ್ಲ, ಅಲ್ಲೇ ಹಾಗೇ ಇದೆ. ಅದಕ್ಕಂತಾರೆ ಸ್ವರ್ಗಲೋಕಕ್ಕೆ ಹೋದರೂ ಡೇಂಜರ್ ಇದೆ ಅಂತ. ಈ ಮಧ್ಯೆ ಸ್ವರ್ಗಲೋಕಕ್ಕೆ ಹೋದರೂ ಕೂಡ ಇದು ಯಾವುದೋ ತಪ್ಪಿದ್ದಲ್ಲ. ಅದಿಲ್ಲದೆ ಇರತಕ್ಕಂಥ ಒಂದೇ ಜಾಗ ಅಂದರೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ನನ್ನ ಹತ್ರ ಬಂದರೆ ಮಾತ್ರ ಇನ್ಯಾವ ಯೋಚನೆ ಇಲ್ಲ. ಅದಕ್ಕೆ ವೈಕುಂಠ ಅಂದ್ರೆ ಅದೇನೆ, ವಿಷ್ಣು ಲೋಕದಲ್ಲಿ ಮಾತ್ರ. ತದ್ಧಾವ ಪರಮಂ ಮಮ, ಭಗವಂತ ಗೀತೆಯಲ್ಲೇ ಹೇಳ್ತಾರೆ, ಯದ್ಗತ್ವ ನನಿವರ್ತಂತೆ ತದ್ಧಾವ ಪರಮಂ ಮಮ. ಹೋದ ಮೇಲೆ ಶಾಶ್ವತವಾಗಿ ಸುಖದ ಸಮುದ್ರದೊಳಗೆ ಓಡಾಡ್ತಕ್ಕಂಥ ಒಂದೇ ಒಂದು ಜಾಗ ಅಂದರೆ ವೈಕುಂಠ ಲೋಕ. ಅದಕ್ಕೆ ನಾವು ಹೋಗಬೇಕು, ಆಗ ನಮಗೆ ಬಯಕೆ ಈಡೇರಿಬಿಡುತ್ತೆ. ಆಗೊಂದು ಪ್ರಶ್ನೆ ಬಂತು, ಹಾಗೆ ವೈಕುಂಠಕ್ಕೆ ಹೇಗೆ ಹೋಗಬೇಕು ಅಂತ ಪ್ರಶ್ನೆ. ಈಗ ವಿದೇಶಕ್ಕೆ ಹೇಗೆ ಹೋಗಬೇಕು ಜನಕ್ಕೆ ಗೊತ್ತು, ಪಾಸ್ಪೋರ್ಟು ವೀಸಾ ಎಲ್ಲ ಯೋಚನೆ ಮಾಡಿರ್ತಾರೆ, ಆಗಲೇ ಎಲ್ಲ ಪಟ ಪಟ ಹೇಳಿ ಹಾಕ್ಬಿಡ್ತಾರೆ. ನಾವು ಹೋಗ್ತೀವಿ ಬಿಡ್ತೀವಿ, ಪಾಸ್ಪೋರ್ಟ್ ಅಂತ ರೆಡಿ ಇರಲಿ ಅಂತ ಹೇಳ್ಕೊಟ್ಬಿಟ್ಟಿರ್ತಾರೆ, ಓದ ಎಂದಾರು ಉಪಯೋಗಕ್ಕೆ ಬರುತ್ತೆ ಅಂತೇಳಿ. ಆದರೆ ಇವತ್ತು ಮೋಕ್ಷಕ್ಕೆ ಹೋಗಬೇಕಾಗಿರ್ತಕ್ಕಂಥ ಒಂದೇ ಒಂದಾದ್ರೆ ಭಗವದ್ ಅನುಗ್ರಹ ಆಗಬೇಕಿಲ್ಲ, ನೋ ಎಂಟ್ರಿ ಅಟ್ ಆಲ್. ಭಗವದ್ ಅನುಗ್ರಹ ಇಲ್ಲದೆ ಹೋದರೆ ಯಥೋ ನಾರಾಯಣ ಪ್ರಸಾದ ಮೃತೆ ನಮೋಕ್ಷ. ಮನೆ ಯಾರ್ದಾರು ಮನೆಗೆ ಹೋದರೆ ಅವ್ರು ಬಾಗಿಲು ತೆಗೆದ್ರೆ ಒಳಗೆ ಹೋಗ್ಬೇಕಷ್ಟೇ, ಅವ್ರು ಬಾಗಿಲು ತೆಗೆದ್ರೆ ಒಳಗೆ ಏನು ಮಾಡೋಕ್ಕಾಗೋದಿಲ್ಲ. ಇವತ್ತು ಕಂಡವ್ರ ಮನೆಗೆ ಹೋದಾಗಲೇ ಅವ್ರು ಬಾಗಿಲು ತೆಗೆಯೋವರೆಗೂ ಕಾಯಬೇಕು. ಇನ್ನು ವೈಕುಂಠದ ಬಾಗಿಲು ತೆಗಿಬೇಕಲ್ಲ, ಮನೆ ವೈಕುಂಠದ ಬಾಗಿಲು ತೆಗೆಯೋದು ಸರಿ ಅಂತತ್ತೆ, ವೈಕುಂಠ ಏಕಾದಶಿ ಅಂತ ಕರೀತಾರೆ. ಭಗವಂತ ನಾಗರ ತೆಗಿಯಲಿಕ್ಕೆ ಬರಲ್ಲ, ಭಗವಂತನೇ ತೆಗಿಬೇಕದನ್ನು. ಆಗ ತೆಗಿಬೇಕಾದ್ರೆ ಏನು ಮಾಡಬೇಕು ಅಂದರೆ, ನಾವು ಕಿಟಕಿಯಲ್ಲಿ ಬಗ್ಗೆ ನೋಡ್ತೀವಿ, ಬೆಲ್ಲ ಮಾಡಿದ ತಕ್ಷಣ ಬೇಕಾದವರು ತೆಗಿತೇವೆ, ಇಲ್ಲದ್ರೆ ತೆಗೆಯೋದಿಲ್ಲ. ಕೆಲವೊಂದು ತೆಗೆಯೋದಿಲ್ಲ ಅಂತ ಅನುಸ್ಮರಣೆ ಮಾಡ್ತೇವೆ, ನೀವು ಬಂದರೆ ತೆಗೆಯೋದಿಲ್ಲ ಅಂತ ಹೇಳಿಬಿಡ್ತೇವೆ. ಇವತ್ತು ಹಾಗಿದ್ರೆ ಯಾರಿಗೆ ತೆಗಿತಾನೆ ಭಗವಂತ? ತಾನೇ ಹೇಳ್ತಾನೆ, ದೇಶಾವಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ ಭವಾಮಿ ನಚಿರಾತ್ಮಾರ್ಥ ಮಯ್ಯಾವೇಶಿತ ಚೇತಸ. ಯಾರು ನನ್ನ ಮನಸ್ಸಾಕ್ತಾರಲ್ಲ ಅವರನ್ನು ನಾನು ಕರ್ಕೊಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಮನಸ್ಸಾಕೋದಂದ್ರೆ ಏನು? ಭಕ್ತಿ ಮಾಡಬೇಕು ಅಂತ. ಭಕ್ತಿ ಇದ್ದರೆ, ನಮ್ಮ ಕಡೆಯಿಂದ ಭಕ್ತಿ ಇದ್ದರೆ ದೇವರ ಅನುಗ್ರಹವನ್ನು ನಮಗೆ ಮಾಡ್ತಾರೆ. ನಾವು ಭಕ್ತಿ ಮಾಡಿದರೆ ಮುಕ್ತಿ ಕೊಡ್ತಾನಷ್ಟೇ. ಭಕ್ತಿ ಮಾಡಲಿಕ್ಕೆ ಏನು ಬೇಕು ಅಂದರೆ ಜ್ಞಾನ ಬೇಕು. ಜ್ಞಾನವಿಲ್ಲದ ಭಕ್ತಿ ಭಕ್ತಿಯಲ್ಲ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯಥ. ನಮಗೆ ಈ ಪರಿಕಲ್ಪನೆ ಬೇಕು. ಜ್ಞಾನವಿಲ್ಲದೆ ಎಂದೂ ಸಹ ನಮಗೆ ಮುಕ್ತಿ ಸಿಗೋ ಸಂಭವ ಇಲ್ಲ. ಭಕ್ತಿ ಬಂದರೆ ತಾನೇ ಮುಕ್ತಿ, ಜ್ಞಾನವಿಲ್ಲದೆ ಭಕ್ತಿ ಬರೋದಿಲ್ಲ. ಯೋಚನೆ ಮಾಡಬೇಕು. ಯಾವುದೋ ಪದಾರ್ಥ ತೋರಿಸ್ತಾರೆ ಏನೋ ಅಂತ ನೋಡಕ್ಕೆ ಹೋಗ್ತೀವಿ, ಏನು ಗೊತ್ತಾಯ್ನಯ್ಯ ಇದು, ಇಂದ ತಿಂದರೆ ರೋಗನೇ ಬರೋದಿಲ್ಲ, ಅಯ್ಯೋ ಮೊದಲು ನಾನು ಕೊಡು ಅಂತ ಹೇಳಿದ್ರು, ತಕ್ಷಣ ಮೊದಲು ಕೊಟ್ಬಿಡು ನನಗೆ, ಮಹಿಮೆ ಗೊತ್ತಾಯಿತು ತಕ್ಷಣ ಕೊಡು ಅಂತ ಹೇಳ್ತಾರೆ. ಇವತ್ತು ಪ್ರಾಕೃತ ವಸ್ತುವಿನ ಮಹಿಮೆ ನಮಗೆ ಗೊತ್ತಿದೆ, ಅದಕ್ಕೆ ಸಾಲು ಸಾಲು ನಿಂತುಕೊಳ್ಳುತ್ತಾನೆ ಮನುಷ್ಯ. ಆದರೆ ದೇವರ ಮಹಿಮೆ ನಮಗೆ ಗೊತ್ತಿಲ್ಲ, ಗೊತ್ತಾದರೆ ಯಾರು ಯಾರು ದೇವರನ್ನ ಬಿಡೋದೇ ಇಲ್ಲ. ಮಹಾತ್ಮ್ಯ ಜ್ಞಾನ ನಮಗೆ ಬೇಕು. ಅದೆಲ್ಲಿಂದ ಬರುತ್ತೆ ಅಂದರೆ ಶಾಸ್ತ್ರಗಳಿಂದನೇ ಬರಬೇಕು, ಬೇರೆ ಕಡೆಯಿಂದ ಬರ. ನೀರೆಲ್ಲಿಂದ ಬೇಕು? ಜಲಾಶಯದಿಂದ ನೀರು ಬರಬೇಕು. ಜಲಾಶಯ ನೀರು ಹೇಗೆ ಕೊಡುತ್ತೋ, ಇವತ್ತು ಶಾಸ್ತ್ರ ಅಂದರೆ ಅದು ಜ್ಞಾನಾಶಯ, ಜ್ಞಾನವನ್ನು ತುಂಬಿಕೊಂಡಿರ್ತಕ್ಕಂಥದ್ದು ಶಾಸ್ತ್ರ ಪ್ರಪಂಚ. ಅದಕ್ಕೆ ತೀರ್ಥ ಅಂತಂದು ಕರೀತಾರೆ. ನೀರಿಗೆ ತೀರ್ಥ ಹೇಗೋ ಜ್ಞಾನಕ್ಕೆ ಶಾಸ್ತ್ರ ಆಗಬೇಕು. ಅಂತ ಶಾಸ್ತ್ರಗಳು ಯಾವುದು ಅಂತ ಪ್ರಶ್ನೆ. ಅಂತ ಶಾಸ್ತ್ರಗಳು ಯಾವುದು? ಇವತ್ತು ಆಧುನಿಕರಲ್ಲಿ ಏನಾಗಿದೆ, ಸುಖ ಬೇಕು ಅವರಿಗೆ, ಜ್ಞಾನ ಬೇಕಿಲ್ಲ. ಬೂದಿಗೀದಿ ಕೊಟ್ಟರೆ ಸುಖ ಬರುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಬೂದಿ ಇದು ಬೂದಿ ಬರುತ್ತೆ, ಸುಖ ಆಗಿ ಬರುತ್ತೆ, ಅದರಿಂದ ಸಾಧ್ಯನೇ ಇಲ್ಲ. ಇವತ್ತು ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಮುಕ್ತಿ, ಜ್ಞಾನಕ್ಕೆ ಶಾಸ್ತ್ರ, ಶಾಸ್ತ್ರಕ್ಕೆ ಅಧ್ಯಯನ ಮಾಡಬೇಕು. ನಾವು ಶಾಸ್ತ್ರವನ್ನು ಶ್ರವಣ, ಅಧ್ಯಯನ ಅಂದರೆ ಏನು ಗೊತ್ತಾ? ಶ್ರವಣಾದಿ ರೂಪನೇ ಅಧ್ಯಯನ. ಶ್ರವಣ ಮನನ ಧ್ಯಾನಕ್ಕೆ ಅಧ್ಯಯನ ಅಂತ ಕರೀತಾರೆ. ಅಂಥ ಮೂಲ ಶಾಸ್ತ್ರಗಳು ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ವಿದ್ಯಾರ್ಥಿ ಏನೋ ಓದಿದರೆ ಪಾಸಾಗೋದಿಲ್ಲ, ಟೆಕ್ಸ್ಟ್ ಬುಕ್ ಓದಿದರೆ ಮಾತ್ರ ಪಾಸಾಗೋದು. ಎಲ್ಲ ಗೊತ್ತು ಜಗತ್ತಿನಲ್ಲಿರೋದೆಲ್ಲ, ಟೆಕ್ಸ್ಟ್ ಬುಕ್ ಒಂದು ಓದಿಲ್ಲ ಪೂರ್ತಿ ಫೇಲ್ ಆಗೋದು. ಟೆಕ್ಸ್ಟ್ ಬುಕ್ ಒಂದು ಗೊತ್ತು, ಪಾಸಾಗೋದು ಗ್ಯಾರಂಟಿ. ಮತ್ತು ಮೋಕ್ಷ ಶಾಸ್ತ್ರದ ಟೆಕ್ಸ್ಟ್ ಬುಕ್ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ನಾಲ್ಕು ಮೂಲ ಗ್ರಂಥಗಳು. ಅನಂತರ ಇಷ್ಟೆಲ್ಲ ಇದೆ, ಇದೆಲ್ಲ ಉಪಯೋಗ ಆಗೋದು ಯಾರಿಗೆ? ವೇದಗಳೆಲ್ಲ ವೇದ ಓದ ಅರ್ಹತೆ ಇದ್ದವರಿಗೆ ಮಾತ್ರ, ಬೇರೆಯವರಿಗೆ ಅರ್ಹತೆ ಇಲ್ಲ. ವೇದಕ್ಕೆ ಅರ್ಹತೆ ಇಲ್ಲದೇ ಇದ್ದವರಿಗೆ ವೇದಗಳಿಂದ ಪ್ರಯೋಜನ ಇಲ್ಲ. ಹಾಗಿದ್ದರೆ ಜ್ಞಾನಕ್ಕೆ ವೇದ ಬೇಕು, ವೇದಕ್ಕೆ ಅರ್ಹತೆ ಇಲ್ಲ, ಏನು ಮಾಡಬೇಕು ಅವರೆಲ್ಲ ಕೂಡ? ಆಗ ಭಾಗವತ್ ಪುರಾಣದಲ್ಲಿ ಹೇಳ್ತಾರೆ ಪರಮಾತ್ಮ ಅದಕ್ಕೆ ಏನು ಮಾಡಿದನಂತೆ, ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇತಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತಂ. ವೇದ ಓದ ಅರ್ಹತೆ ಯಾರಿಗಿಲ್ಲ, ವೇದ ಯಾರಿಗೆ ತಿಳಿಯೋದೂ ಇಲ್ಲ, ಅಂಥವರಿಗೋಸ್ಕರ ವೇದವ್ಯಾಸದೇವರು ಬರೆದಂಥ ಮಹೋನ್ನತವಾದ ಕೃತಿಯೇ ಶ್ರೀಮನ್ ಮಹಾಭಾರತ ಅಂತ ಹೆಸರಾಯಿತು. ಮಹಾಭಾರತ ಅಂದರೆ ಎಲ್ಲರಿಗೂ ಕಾಮನ್ ಟೆಕ್ಸ್ಟ್ ಬುಕ್ ಅದು. ವೇದಗಳು ಭಾರಿ ಶ್ರೇಷ್ಠ, ಅಧಿಕ ಅರ್ಹತೆ ಬೇಕದಕ್ಕೆ. ಮಹಾಭಾರತಕ್ಕೆ ಏನು ಇಲ್ಲ, ಸ್ತ್ರೀಯರು, ಶೂದ್ರರು, ಬ್ರಹ್ಮಾನಂದಗಳು ಮೊದಲಾಗಿ ಎಲ್ಲರೂ ಸಹ ಕೇಳಲೇಬೇಕಾದ ಕೃತಿ ಅಂದರೆ ಶ್ರೀಮನ್ ಮಹಾಭಾರತ. ಅದನ್ನು ವೇದವ್ಯಾಸದೇವರು ಬರುತ್ತೆ. ಮತ್ತು ವೇದ ಓದೋರಿಗೆ ಮಹಾಭಾರತ ಬೇಡವಾ ಅಂದರೆ, ವೇದ ಓದೋರಿಗೂ ಮಹಾಭಾರತ ಬೇಕು, ವೇದ ಓದಲಿಕ್ಕೆ ಆಗದೇ ಇದ್ದವರಿಗೂ ಮಹಾಭಾರತ ಬೇಕು. ವೇದ ಓದಲಿಕ್ಕೆ ಆಗದೇ ಇದ್ದವರಿಗೆ ಮಹಾಭಾರತನೇ ವೇದ, ಭಾರತಂ ಪಂಚಮೋ ವೇದ, ಅದೇ ವೇದ. ವೇದ ಓದಲಿಕ್ಕೆ ಬಂದವರಿಗೆ ವೇದಾರ್ಥವಾಗಲಿಕ್ಕೆ ಮಹಾಭಾರತ ಬೇಕು. ಮತ್ತೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮಯೇ, ಬಿಭೇತಿ ಅಲ್ಪಶ್ರುತಾದ್ವೇದ ಮಾಮಯಂ ಪ್ರಚರಿಷ್ಯತಿ. ಮಹಾಭಾರತ ಭಗ್ದಾದಿಗಳ ಸಹಾಯ ಇಲ್ಲದೆ ಹೋದರೆ ವೇದ ಅರ್ಥ ಆಗೋದಿಲ್ಲ. ಹೀಗೆ ಮಹಾಭಾರತ ಅನ್ನೋದು ವೇದ ಓದೋರಿಗೂ ಬೇಕು, ವೇದ ಅಧಿಕಾರ ಇಲ್ಲದೇ ಇದ್ದವರಿಗೂ ಬೇಕು. ಇಂಥ ಅಪೂರ್ವವಾದ ಕೃತಿ ಅದು, ಲಕ್ಷ ಶ್ಲೋಕಗಳ ಗ್ರಂಥ, ಅದು ಅರ್ಥ ಆಗಬೇಕಲ್ಲ. ಅದು ಸಮಸ್ಯೆ ಬಂತು. ಮಹಾಭಾರತ ಅರ್ಥ ಆಗದಿರೋದಕ್ಕೆ ಮೊದಲನೇ ಸಮಸ್ಯೆ ಅಂದರೆ ಲಕ್ಷ ಶ್ಲೋಕಗಳು. ಲಕ್ಷ ಶ್ಲೋಕ ದೊಡ್ಡ ಪುಸ್ತಕ ಆದ ತಕ್ಷಣ ಆಗಲೇ ಕೈ ಮುರಿಬಿಡ್ತಾರೆ, ಓದೋದಿಲ್ಲ ಕೈ ಮುರಿಬಿಡ್ತಾರೆ ಅಷ್ಟೇ. ಅದು ಸಂಸ್ಕೃತ ಬೇರೆ, ಜೊತೆಗೆ ಸಂಸ್ಕೃತ ಲಕ್ಷ ಶ್ಲೋಕಗಳು ಎಷ್ಟು ಕಷ್ಟ ಆಗಬಹುದು ತಿಳಿಯೋದೇ. ಅದು ಓದೋದೇ ದಾರಿ ಇಲ್ಲ, ಓದಲಿಕ್ಕೆ ಕಷ್ಟ ಇದೆ, ಏನು ಮಾಡಬೇಕಾಗ? ಅದಕ್ಕೆ ಶ್ರೀಮನ್ ಮಧ್ವಾಚಾರ್ಯರು ಎರಡನೇ ಬಾರಿ ಬದರಿಯಾತ್ರೆ ಹೋದ ಕಾಲಕ್ಕೆ ಅವರು ಮಾಡಿದ ಕೆಲಸ, ಮೊದಲನೇ ಬಾರಿ ಬದರಿಯಾತ್ರೆ ಹೋದಾಗ ಕುರು ಸೂತ್ರ ಭಾಷ್ಯಂ ಅವಿಲಂಬಿತಂ ರಜೇಹಿ, ಮಧ್ವಾಚಾರ್ಯರೇ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೀರಿ ಅಂತ ಹೇಳಿದರು. ಆಚಾರ್ಯರು ಬರೆದು ಅರ್ಪಣೆ ಮಾಡಲಿಕ್ಕೆ ಅಂತ ಹೋದರು, ಅರ್ಪಣೆ ಮಾಡಿದರು. ವೇದವ್ಯಾಸರು ಹೇಳಿದ್ರು ಇನ್ನೊಂದು ಕೆಲಸ ಮಾಡಬೇಕು ಅಂತ ಹೇಳಿದರು. ನಮ್ಮಲ್ಲಿ ಕೆಲಸ ಮಾಡೋರು ಕಂಡ್ರೆ ಹೇಳ್ತಾನೆ ಇರ್ತಾರೆ, ಬಿಟ್ಟವ್ರು ಕಂಡ್ರೆ ಬಡ್ಡಿ ಊಟಕ್ಕೊಂದೇ ಬರ್ತಾರೆ ಅಂತ ಕಳಿಸಿಬಿಡ್ತಾರೆ ಅವರು. ಇವತ್ತು ಕೆಲಸ ಮಾಡೋರು ಕಂಡ್ರೆ ಹೇಳ್ತಾರೆ, ಯಾಕೆ ಮಾಡ್ತಾರೆ ಅಂತ ಗ್ಯಾರಂಟಿ ಇರೋದ್ರಿಂದ ಇನ್ನೊಂದು ಬರಿಬೇಕು ನೀವೀಗ. ಅದರಿಂದ ವೇದಾಧಿಕಾರಿಗಳು ಉಪಯೋಗ ಆಯಿತು ಬ್ರಹ್ಮಸೂತ್ರದಿಂದ, ಬೇರೆಯವರಿಗೆ ಆಗಬೇಕಲ್ಲ. ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನ. ಮಹಾಭಾರತ ಅರ್ಥ ಹೇಳಿದ್ರೆ ನೀವೇ ಸಮರ್ಥರು. ಮಹಾಭಾರತ ಬಹಳ ಗೊಂದಲ ಹುಟ್ಟಿಸ್ತಕ್ಕಂಥ ಗ್ರಂಥ ಅದು. ಒಳ್ಳೆಯದೇ, ಭಾರಿ ಎಳ್ನೀರು ಭಾರಿ ಒಳ್ಳೆಯದೇ. ಮರ ನೋಡಿದ್ರೆ ಗಾಬರಿ ಆಗುತ್ತೆ ಅಷ್ಟೇ ಹತ್ರ ಅದು. ಅವ್ನು ಬಾಯಾರಿಕೆ ಆದರೂ ಹತ್ತು ಹೊತ್ತಿಗೆ ಇನ್ನೂ ಬಾಯಾರಿಕೆ ಆಗಿಬಿಡುತ್ತದೆ, ಹತ್ತಲಕ್ಕೆ ಬರೋದೇ ಇಲ್ಲ. ಆಮೇಲೆ ಹೋದರೆ ಹತ್ತಿರ ಉಪಯೋಗ ಇಲ್ಲ, ಬೊಚ್ಚು ತೊಗೊಂಡೇ ಹತ್ತಬೇಕು ಅಲ್ಲಿ. ಮತ್ತೆ ಇಳಿಬೇಕು, ಇಳಿಸೋದು ಇನ್ನೊಂದು ಕಷ್ಟ, ತಲೆ ಮೇಲೆ ಹಾಕಿದ್ರೆ ತಲೆ ಒಡೆದು ಹೋಗುತ್ತೆ, ಮತ್ತೆ ಕೆಳಗಿಳಿಬೇಕು. ಇಳಿದ ಮೇಲೆ ಮತ್ತೆ ಬಚ್ಚಬೇಕು ಓಪನ್ ಮಾಡಲಿಕ್ಕೆ. ಇಷ್ಟು ಕುಡಿಯೋ ಹೊತ್ತಿಗೆ ನೀರಿಗಿಂತ ಬೆವರು ಜಾಸ್ತಿ ಬಂದಿರುತ್ತೆ ಹೊರತು ನೀರು ಭಾರಿ ಕಡಿಮೆ. ಸುಖ ಮಾತ್ರ ಇರುತ್ತೆ, ಎಷ್ಟು ಕಷ್ಟಪಡಬೇಕು ಅದಕ್ಕೆ. ಮಹಾಭಾರತ ಮೇಲ್ನೋಟಕ್ಕೆ ಪಾಂಡವಕೌರವರ ಕಥೆ. ಸುಮ್ಮನೆ ಓದಿದರೆ ಮಹಾಭಾರತದಲ್ಲಿ ದೊಡ್ಡ ಆಘಾತ ಅಂದರೆ ದ್ರೌಪದಿಯದೇ 5 ಜನ ಗಂಡಂದರು. ಮೊದಲೇ ಇವತ್ತು ಗಂಡನ ಬದಲಾಯಿಸೋ ಕಾಲ ಇದು. ಅದು ಕೇಳಿಬಿಟ್ರೆ ಓಡ್ ಅವೆಲ್ಲ ಮಹಾಭಾರತ ಪ್ರಕಾರ ಇದ್ದೇವೆ ಅಂತ ತಿಳ್ಕೊಂಡ್ಬಿಡ್ತಾರೆ ಜನ ಅಷ್ಟೇ. ಇವತ್ತು ಬೇರೆ ದೇಶದಲ್ಲಿ ಅಟೆಂಡ್ ಮೈ ಸೆಕೆಂಡ್ ಮ್ಯಾರೇಜ್, ಥರ್ಡ್ ಮ್ಯಾರೇಜ್ ಇಂಟ್ರೇಷನ್ ಕೊಡ್ತಾರೆ. ನಮ್ಮಲ್ಲೂ ಅಭ್ಯಾಸ ಬರ್ತಾ ಇದೆ ಅದೆಲ್ಲ ಕೂಡ. ಅಂದರೆ ದ್ರೌಪದಿ ಹೀಗಿದ್ರ ತಲೆ ಕೆಟ್ಟೋಗೋದಿಲ್ಲ ನಮಗಾಗ. ಹೋಗಲಪ್ಪ, ಯಾರೋ ಬರೆದಿದ್ರೆ ಬುದ್ಧಿ ಇಲ್ದವ್ರು ಬರೆದ್ರು, ವೇದವ್ಯಾಸರು ಬರೆದಿದ್ದಾರೆ ನೋಡಬೇಕು, ಅದನ್ನು ಯೋಚನೆ ಮಾಡಬೇಕು. ಅವರು ಬರೆದರು ಅಂದಮೇಲೆ ಧರ್ಮದ ಪರಾಕಷ್ಟೆ ಕಾಣ್ತೇವೆ ನಾವು. ನೋಡೋದಕ್ಕೆ ಅಲ್ಲಿ ಹಾಗಿಲ್ಲ, ಏನು ಮಾಡಬೇಕು ಅದಕ್ಕೆ ನಿರ್ಣಯ ಬೇಕು. ಅದನ್ನ ಯಾರು ಹೇಳಬೇಕು? ಇದೇ ಕಾರಣಕ್ಕೆ ಹೇಳಬೇಕು. ಇನ್ನು ಮುಂದೆ ಹೋಗಿ ಭೀಮಸೇನ ದೇವರು ಭಾರಿ ದೊಡ್ಡವರು ಅಂತ ಕತೆ ಕೇಳ್ತಾ ಕೂತ್ಕೊಂಡ್ರೆ ದುಶ್ಯಾಸನ ಕೊಂದರು, ರಕ್ತ ಕುಡಿದ್ಬಿಟ್ರು. ಗೋವಿಂದ, ನಾವು ಕಾಫಿ ಹಾಕಿ ಕುಡಿಬಾರ್ದು, ಬೆಡ್ ಕಾಫಿ ಅನಿಸ್ಬಿಡ್ತದೆ ತಕ್ಷಣ. ಅವ್ರು ರಕ್ತನೇ ಕುಡಿದ ಮೇಲೆ ನಾವು ಎಷ್ಟೋ ವಾಸಿ ಅಲ್ವಾ? ನಮ್ಮ ಮೂಲಗುರುಗಳು ಬೇರೆಯವರು, ಎಷ್ಟು ಯೋಚನೆ ಆಗಿ ದುರ್ಯೋಧನ ತೊಡೆ ಹೊಡೆದು ಕೊಂಡು ಹಾಕಿಬಿಟ್ರು. ಮತ್ತೆ ಪಾಂಡವರು ಮೋಸ ಮಾಡಿ ಯುದ್ಧ ಗೆದ್ದುಬಿಟ್ರು. ಇವೆಲ್ಲ ಕೇಳೋದು ಮೋಸ ಮಾಡಿದ್ರೆ ಹೇಳ್ಕೊಟ್ಟಾಗಿಲ್ಲ ಹಾಗಿದ್ರೆ ಮಹಾಭಾರತ ಮೋಸದ ಗ್ರಂಥನ? ಇದೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ತಲೆ ಕೆಟ್ಟೋದಾಗಿಬಿಡುತ್ತೆ. ಏನು ಮಾಡಬೇಕು ಅದಕ್ಕೆ? ಅದು ಅರ್ಥ ತಿಳಿಯೋರು ಆಗಬೇಕು. ಹಲಸಿನಡ್ಡಿದ್ದಾಗ ಮಹಾಭಾರತ ಅದು ತಿನ್ನಕ್ಕೆ ಅಂತ ಕೊಟ್ಟು ಮುಟ್ಟಿದ್ರೆ ಮೈ ಎಲ್ಲ ಸುಳ್ಳು ಎಲ್ಲ ಚುಚ್ಚಿಬಿಡುತ್ತೆ. ಇದೇ ಅವಾಗ ಆಚಾರ ಬಂದು ತಿಳ್ಕೊಂಡ್ಬಿಡ್ತಾರೆ. ಬಿಸ್ತು ಭಾರಿ ಹಸಿವು ತಿನ್ನಕ್ಕಾಗೋದಿಲ್ಲ, ಅದನ್ನು ಕಟ್ ಮಾಡಬೇಕು. ಒಡೆಯಲಕ್ಕೆ ಬರೀ ಕೈಯಿಂದ ಬರೋದ್ರೆ ಉಗುರಿಂದ ಉಗುರು ಹೋಗಿಬಿಡುತ್ತೆ ಅಷ್ಟೇ. ಅದು ಅದಕ್ಕೊಂದು ಶಸ್ತ್ರ ಬೇಕು, ಅದು ಭೇದನೆ ಮಾಡಲಿಕ್ಕೆ ಶಸ್ತ್ರ ಬೇಕು. 564 ಶಸ್ತ್ರಗಳು ಅಂದರೆ ಬ್ರಹ್ಮಸೂತ್ರಗಳು ಬೇಕು. ಬರೀ ಚಾಕು ಇದ್ರೆ ಬರಲಿಲ್ಲ, ಶಕ್ತಿ ಬೇಕಾದ್ರೆ ಉಪಯೋಗಿಸ್ಬೇಕಾದ್ರೆ. ಚಿಕ್ಕ ಮಗುನ ಕೊಡ್ಲಕ್ಕೆ ಏನು ಬರೋದಿಲ್ಲ, ಶಕ್ತಿ ಇದ್ದು ಹೊಡಿಬೇಕಾದ್ರೆ. ಅದು ಬಲಾಢ್ಯರಾಗಬೇಕು ಅದಕ್ಕೆ. ಭಾರಿ ಬಲ ಯಾರಿಗಿದೆ ಅಂತ ಕೇಳಿದರೆ ಬಳಿತ್ಥಾ ತದ್ವಪುಷೇ ದಾಯಿ ದರ್ಶತ. ಬಲದ ಮೂರ್ತಿಗಳು ಅಂದ್ರೆ ಅವ್ರು ಹೊಡೆದ್ರು ಅಂದರೆ ಕತೆ ಮುಗಿದು, ಬ್ರಹ್ಮಾಂಡನೇ ಹೊಡೆದೋಗುತ್ತೆ ಅಂತ ಏಟ್ ಹಾಕ್ತಾರೆ. ಅವ್ರು ಹೊಡಿಬೇಕಾದ್ರೆ ಆಮೇಲೆ ಅದನ್ನು ಕೊಡಬು ತವರ ಕುಡಿದ್ಬಿಟ್ರೆ ಕೊಟ್ಟಿದ್ರೆ ಕಟ್ಟಿಬಿಟ್ಟು ಅದು ನಮಗೆ ಕೊಡೋ ಒಂದು ಅನುಗ್ರಹ ಬುದ್ಧಿ ಇರಬೇಕು ಅಂಥವ್ರು ನೀವು. ಅದಕ್ಕೆ ನೀವು ಬರೀಬೇಕು, ನೀವು ಬರೀಬೇಕು ಮಧ್ವಾಚಾರ್ಯರೇ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಕಾರಣ ಇದೆ ಅದಕ್ಕೆ ಬರೀಬೇಕು ಅಂತ ಕೇಳಿದರೆ, ಮಹಾಭಾರತದ ಭೀಮಸೇನೆ ನೀವೇ, ಅದಕ್ಕೆ ನೀವು ಬರೆದ್ರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮ್ಗೆ. ಉಳಿದವ್ರ ಕಡೆ ಯಾರ್ಯಾರೋ ಹೇಳಿದ್ರೆ ಕೇಳಬೇಕಷ್ಟೇ. ಯಾತ್ರೆ ಹೋದವರು ಹೇಳಿಬಿಟ್ರೆ ಹೇಗಿರುತ್ತೆ? ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್. ಇನ್ನೊಬ್ರು ಕೇಳಿ ಹೇಳಿದರೆ ಅದು ಕೇಳಿ 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 ಅಳವತ್ತಿಗೆ ಏನೋ ಆಗಿಬಿಡುತ್ತೆ, ಕೊನೆಗೆ ಬದಿ ಹೋಗಿ ಇನ್ನೊಂದು ದೂರ ಆಗಿಬಿಡ್ಬೋದು. ಆದ್ದರಿಂದ ನೀವೇ ಹೇಳಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಮಹಾಭಾರತ ಮೂಲ ಗ್ರಂಥಕ್ಕೆ ಯಾತಕ್ಕೆ ಬೆಲೆ ಅಂದರೆ, ಅದನ್ನು ಬರೆದ ವೇದವ್ಯಾಸ ದೇವರು ಬರೀ ಬರವಣಿಗೆಗಾರರಲ್ಲ, ಪಾಂಡವಕರವರಿಗೆ ತಾತ ಅವರು. ಅದ್ಮೇಲೆ ಅಥೆಂಟಿಕ್ ಅದು, ಬರೀ ತಾತ ಉದ್ದಕ್ಕೂ ಬರ್ತಾನೆ ಇರ್ತಾರೆ ಅವರು. ಇದಕ್ಕಿದೆ ವೇದವ್ಯಾಸರು ಬರ್ತಾ ಇರ್ತಾರೆ. ರಾಜಗಾಮ ಮಹಾಯೋಗಿ ವ್ಯಾಸ ಸತ್ಯವತಿ ಸುತಃ, ಮೊದಲಿಂದ ಕೊನೆಯವರೆಗೂ ಕೂಡ ಮಹಾಭಾರತ ಪ್ರಧಾನ ಪಾತ್ರ ಅವರು. ಅದಕ್ಕೆ ಅಷ್ಟು ವೆರಿಡಿಟಿ ಬಂತದೆ. ಕಣ್ಣಾರೆ ಕಂಡವರು ಪಾತ್ರಧಾರಿಗಳು, ಇಡೀ ಸೂತ್ರಧಾರಿಗಳು, ಜೊತೆಗೆ ಬರೀ ಪಾತ್ರಧಾರಿಗಳಲ್ಲ ಸೂತ್ರಧಾರಿಗಳಾಗಿದ್ದಾರೆ ವೇದವ್ಯಾಸದೇವರು. ಬೊಂಬೆಯ ಆಟವನ್ನಾಡಿಸಿದೆ ಮಹಾಭಾರತವ. ಇನ್ನೊಬ್ಬ ಕೃಷ್ಣ, ಕೃಷ್ಣನು ವೇದವ್ಯಾಸ ದೇವರೇನೆ. ಆದ್ದರಿಂದ ಮೋಸ್ಟ್ ಅಥೆಂಟಿಕ್ ವರ್ಕ್ ಆಯಿತು. ಜೊತೆಗೆ ಭೀಮಸೇನ ದೇವರು ಸ್ವತಃ ಆಚಾರ್ಯರಾಗಿ ಇದ್ದವರು, ಭೀಮಸೇನ ದೇವರೇ ಆಗಿದ್ದವರು. ಆದ್ದರಿಂದ ಅದಕ್ಕೆ ಇನ್ನೂ ಮಹತ್ವ ಬಂತು.
ಅಲ್ಲಿ ಭೀಮ ಹನುಮಂತ ಇಬ್ಬರು ಮೀಟ್ ಆಗ್ತಾರೆ ಒಬ್ರಿಗೊಬ್ರು. ಹನುಮಂತನು ಮತ್ತೆ ಇವರೇನೆ, ಎಷ್ಟು ರೂಪದಿಂದ ಬಂದಾಗ ಅಲ್ಲಿರುವ ವೇದವ್ಯಾಸರು ಕೃಷ್ಣ, ಪರಶುರಾಮ ದೇವರು ಕೃಷ್ಣ, ಕೃಷ್ಣ ಕೃಷ್ಣ ಈ ಹನುಮಂತ ಭೀಮಸೇನ ಇಬ್ಬರು ವಾಯುದೇವರೇ. ಆದ್ದರಿಂದ ನೀವು ಬರೆದರೆ ಇನ್ನೊಂದು ಮಹಾಭಾರತ ಅಕ್ಯುರೇಟಾಗಿ ಬರ್ತದೆ, ಅದು ಪ್ರಧಾನ ಪಾತ್ರವಾಗಿ ಅವರು ಬರೀತಾರೆ, ಇವರು ಉಪನಾಯಕರಾಗಿ ಇವರು ಬರೀತಾರೆ, ಅಂದಮೇಲೆ ಎರಡು ಮಹಾಭಾರತ ಸಿಕ್ಕಾಗ ಅದಕ್ಕೆ ನೀವು ಬರೀಬೇಕು. ಪರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿಸ್ಮ ಸಾಕ್ಷಾತ್. ವ್ಯಕ್ತವಾಗಿ ಹೇಳು, ಸ್ಪಷ್ಟವಾಗಿ ಹೇಳಬೇಕು. ಏನಂ ಧನ್ಯಂ ಭುವನೇ ಮನ್ಯಮಾನಃ, ನೀವೊಬ್ಬರೇ ಧನ್ಯರು, ಬೇರೆಯವರಿಗೆ ಸಾಧ್ಯ ಇಲ್ಲ. ಧನ್ಯಂ ಅಂದರೆ ಆಚಾರ್ಯ ಅರ್ಥ ಬರೀತಾರೆ ಬೇರೆ ಕಡೆಗೆ, ನಿರಪೇಕ್ಷೋ ಗುಣಪೂರ್ಣ ಧನ್ಯೈತ್ಯಭಿಧೀಯತೆ. ಯಾರಿಗೆ ಒಂದು ಗ್ರಂಥ ರಚನೆ ಮಾಡಲಿಕ್ಕೆ ಪೂರ್ಣ ಅರ್ಹತೆ ಇದೆಯೋ ಅವರನ್ನು ಧನ್ಯರು ಅಂತ ಕರೀತಾರೆ. ನಿರಪೇಕ್ಷ, ಯಾವವರಿಗೆ ನ್ಯೂನತೆಗಳಿರಬಾರದು. ಗುಣಪೂರ್ಣ, ಎಲ್ಲ ಅರ್ಹತೆಗಳಿರಬೇಕು, ಅನರ್ಹತೆ ಒಂದೂ ಇರಬಾರ್ದು, ಅರ್ಹತೆ ಎಲ್ಲ ಇರಬೇಕು. ನೀವಂಥವ್ರು ಆದರೆ ನೀವು ಬರೀರಿ ಅಂತ ಹೇಳಿದ್ರಂತೆ ಆಚಾರ್ಯರು ಬರೀತಾರೆ. ಹೇಳಿದ ತಕ್ಷಣ ಬರೆದು ಬಿಡ್ತಾರೆ, ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಇದು ಮೊದಲ ಶ್ಲೋಕ ಇದು. ಯಾತಕ್ಕೆ ನಾರಾಯಣ ಸ್ತೋತ್ರ ಮಾಡಿ ಶುರು ಮಾಡ್ತಾರೆ ಅಂದರೆ, ಹೇಳಿದ್ದು ನಾರಾಯಣ ದೇವರು ಬದರಿಕಾಶ್ರಮದಲ್ಲಿ ವೇದವ್ಯಾಸ ದೇವರು ಇಬ್ಬರು ಒಂದೇ, ಅದಕ್ಕೆ ಅವರಿಗೆ ನಮಸ್ಕಾರ ಅಂತ ಶುರು ಮಾಡಿದ್ರು ಮೊದಲಿಗೆ. ಇನ್ನೊಂದು ಕಾರಣ, ಮಹಾಭಾರತ ಶುರುವಾಗೋದು ಹೇಗೆ, ನಾರಾಯಣಂ ಸುರಗುರುಂ, ಪ್ರತಿಪಾದ್ಯ ದೇವತೆಯೂ ನಾರಾಯಣನೇ, ಅದಕ್ಕೆ ನಾರಾಯಣಾಯ ಅಂತ ಶುರು ಮಾಡಿದರು. 5000 ಶ್ಲೋಕಗಳ ಗ್ರಂಥ ನೆನಪಿರಲಿ, ಅದರಲ್ಲಿ ಏನು ಹೇಳ್ತಾರೆ ಆಚಾರ್ಯರು ಅಂದರೆ ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ. ನಮಗೆ ಮಹಾಭಾರತ ಬೇಕು, ರಾಮಾಯಣ ಬೇಕು, ಭಾಗವತ ಬೇಕು, ಹರಿವಂಶ ಬೇಕು, ಎಲ್ಲ ಪುರಾಣಗಳು ಬೇಕು, ಎಲ್ಲದನ್ನು ಕೂಡ ತಿಳಿಯೋದು ಹೇಗೆ ನಾವೀಗ? ತುಂಬ ಕಷ್ಟ, ಒಂದೊಂದು ತಿಳಿಯೋದು ಕಷ್ಟ, ಎಲ್ಲ ತಿಳಿಯೋದು ಭಾರಿ ಕಷ್ಟ. ಒಂದು ಬಡಿಸಿದಾಗ ಎಲ್ಲದನ್ನು ಖಾಲಿ ಮಾಡಬೇಕಲ್ಲ, ಬಡಿಸಿದಾಗ ಎಷ್ಟು ವೆರೈಟಿ ಹಾಕಿರ್ತಾರೋ ಅಷ್ಟು ತಿಂದರೆ ಒಂದೊಂದಕ್ಕೆ ಹೊಸ ರುಚಿ ಇರುತ್ತೆ. ಒಂದೊಂದಕ್ಕೆ ಎರಡು ಟೈಪ್ ಸಾರು ಹಾಕ್ತಾರೆ, ಎರಡು ಟೈಪ್ ಸಾರು ಬೇರೆ ಇರುತ್ತೆ, ನಾಲ್ಕೈದು ಟೈಪ್ ಸಾರು ಸ್ವೀಟು ಬೇರೆ ಇರುತ್ತೆ. ಎಲ್ಲದನ್ನು ತಿಂದರೆ ಪೂರ್ಣ ಭೋಜನ ಮಾಡಿದಾಗ ಲೆಕ್ಕ, ಅಷ್ಟೆಲ್ಲ ಮಾಡೋ ಶಕ್ತಿ ಹೇಗಿರಬೇಕು? ಅದಕ್ಕೆ ಆಚಾರ್ಯ ಏನು ಮಾಡಿದ್ದಾರೆ, ಹೆಸರಿಗೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ರಾಮಾಯಣ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಹರಿವಂಶ ತಾತ್ಪರ್ಯ ನಿರ್ಣಯ, ಸಮಸ್ತ ಪುರಾಣ ತಾತ್ಪರ್ಯ ನಿರ್ಣಯ. ಅವರೇ ಹೇಳ್ತಾರೆ, ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ತ್ಮಚಾರಿ. ಮಹಾಭಾರತವನ್ನು ಮುಂದೆ ಮೇನ್ ಮಾಡಿಕೊಂಡು ಉಳಿದೆಲ್ಲ ಶಾಸ್ತ್ರಗಳ ವಿಚಾರವನ್ನು ಅಧಿಕೃತವಾಗಿ ಹೇಳ್ತಕ್ಕಂಥ ಗ್ರಂಥ. ಅಧಿಕೃತ ಸರಳ ಅಧಿಕೃತ, ಸರಳವಾದರೆ ಅಧಿಕೃತವಾಗೋದಿಲ್ಲ ಎಷ್ಟೋ ಸಲ, ಚಿನ್ನಾಗಿ ಬಿಡುತ್ತೆ. ಅಧಿಕೃತವಾದರೆ ಭಾರಿ ಸ್ಟ್ಯಾಂಡರ್ಡ್ ಆಗಿಬಿಡುತ್ತೆ, ಅರ್ಥ ಆಗೋದಿಲ್ಲ. ಆಚಾರ್ಯ ಹೇಗೆ ಬರೀತಾರೆ ಅಂದರೆ, ಬಾಲಸಂಘಮಿ ಬೋಧ ಯದೃಶ್ಯಂ ಸರಳ, ದುರ್ನಿರೂಪ ವಚನಂಚ ಪಂಡಿತೈಹಿ ಅಷ್ಟು ಗಂಭೀರ. ಎರಡನ್ನು ಮೇಂಟೈನ್ ಮಾಡ್ತಾರೆ. ಇದು ಅವ್ರು ವಂಡರ್ ಅಂದರೆ ಆಚಾರ್ಯ ಗ್ರಂಥಗಳ ಶೈಲಿ ಅಂದರೆ, ಇಲ್ಲ ಪಂಡಿತರು ತಿಳಿದರೆ ಪಾಮರದೇ ತಿಳಿಯೋದಿಲ್ಲ, ಪಾಮರ ತಿಳಿದ್ರೆ ಪಂಡಿತರಿಗೆ ತಿಳಿಯೋದಿಲ್ಲ, ಕೆಲವರು ಯಾರಿಗೂ ತಿಳಿಯೋದಿಲ್ಲ, ಇನ್ನೂ ದೊಡ್ಡದು ಯಾರಿಗೂ ತಿಳಿದ ಕೃಷ್ಣಾರ್ಪಣ. ಎಲ್ಲರಿಗೂ ತಿಳಿಬೇಕು, ಅಷ್ಟೇ ಚೆನ್ನಾಗಿ ತಿಳಿಬೇಕು. ಆಚಾರ್ಯ ಉಪನ್ಯಾಸನ ಹಾಗೆ ಮಾಡ್ತಿದ್ರಂತೆ, ಬರೆಯೋದೇ ಹಾಗೆ ಬರೀತಿದ್ರಂತೆ. ಅವ್ರು ಭಾಗವತ ಹೇಳ್ತಿದ್ರೆ ವಿದುಷ ವಿದುಷೋಪಿ, ಜ್ಞಾನಿಗಳು ಮಹಾಜ್ಞಾನಿಗಳು ಅವರೆಲ್ಲ ಆನಂದ ಪಡಬೇಕು, ತೀರ ಗೊತ್ತಿಲ್ಲದವರು ಭಾರಿ ಖುಷಿ ಪಡಬೇಕು. ಬರೆದ್ರೆ ಹಾಗೆ, ಮಾತಾಡಿದ್ರೆ ಹಾಗೆ, ಆಚಾರ್ಯ ನೋಡಿದ್ರೆ ಹಾಗೆ, ಅವರು ಎಲ್ಲರಿಗೂ ಆನಂದ ಕೊಡೋದು. ಅದಕ್ಕೆ ಅವ್ರು ಪರ್ಫೆಕ್ಟ್ ಪರ್ಸನಾಲಿಟಿ, ಪೂರ್ಣ ಪ್ರಜ್ಞರು, ಪರಿಪೂರ್ಣ ವ್ಯಕ್ತಿತ್ವ ಶ್ರೀಮದ್ ಆಚಾರ್ಯರು. ನೀವು ಬರೀಬೇಕು ಅಂತ ಹೇಳಿ ಬರೀತಾ ಇದ್ದಾರೆ, ಮೊದಲೇ ಹೇಳ್ತಿದ್ದಾರೆ. ಅರ್ಥ ಮಾಡ್ಕೋಬೇಕು, ನಮ್ಮ 30 ಕೇಳೋದು ಅಂತ ಕೇಳಿದರೆ ಬರೀ ಮಹಾಭಾರತ ಅಲ್ಲ, ಬರೀ ರಾಮಾಯಣ ಅಲ್ಲ, ಈ ಸಮಸ್ತ ಶಾಸ್ತ್ರಾರ್ಥವನ್ನು ಹೇಳಿಬಿಡ್ತಾರೆ. ಅದನ್ನು ಹೇಳೋದು ಭಾರಿ ಕಷ್ಟ, 30 ಹೇಳೋದಂದ್ರೆ ಭಾರಿ ವರ್ಷಗಟ್ಟಲೆ ಹೇಳಬೇಕಾದ ಗ್ರಂಥ ಅದು, ಭಾರಿ ಫಜೀತಿ ಕೆಲಸ. ಆದರೆ ಒಂದು ಸುಲಭದ ಮಾರ್ಗ ಏನು ಅಂತ ಕೇಳಿದರೆ, ಮಹಾಭಾರತ ಪ್ರವಚನವೂ ಸಾಕಷ್ಟು ಆಗಿದೆ, ರಾಮಾಯಣ ಪ್ರವಚನವೂ ಸಾಕಷ್ಟು ಆಗಿದೆ, ಭಾಗವತದ್ದು ಬೇಕಾದಷ್ಟು ಆಗೋಗ್ಬಿಟ್ಟಿದೆ. ಆಚಾರ ನಿರ್ಣಯದಲ್ಲಿ ಏನು ಹೇಳ್ತಾರೆ ಹಾಗಿದ್ರೆ, 32 ಯಾವುದನ್ನು ಬಿಡಬಾರದು. ಆಚಾರ್ಯರಂದು ಏನು ಸ್ಪೆಷಲ್ಲಾಗಿ ಹೇಳ್ತಾ ಹೋಗ್ತಾರೆ ನಮಗೆ, ಅದು ಹೇಳದೆ ಹೋಗಿದ್ರೆ ನಮಗೆ ಎಷ್ಟು ಕನ್ಫ್ಯೂಷನ್ ಆಗ್ತಿತ್ತು ಅನ್ನೋದನ್ನು ಆರಿಸಿ ಎಲ್ಲ ಅಧ್ಯಾಯಗಳಲ್ಲಿ ಬರತಕ್ಕಂಥ ಜಟಿಲ ಸೂಕ್ಷ್ಮ ವಿಚಾರಗಳನ್ನು ಆಚಾರ್ಯರು ಹೇಗೆ ನಮಗೆ ತಿಳಿಸಿಕೊಡ್ತಾರೆ. ಮೊದಲ ಅಧ್ಯಾಯದಿಂದ ಪ್ರಾರಂಭ ಮಾಡಿಬಿಟ್ಟರೆ ಕೊನೆಯ ಅಧ್ಯಾಯದವರೆಗೂ ಕೂಡ ಒಂದೊಂದು ಪದ ಪದದಲ್ಲಿ ಅಕ್ಷರ ಅಕ್ಷರದಲ್ಲಿ ಅವರದ್ದೇ ಶೈಲಿ ಅದು. ಸೂರ್ಯನ ಬೆಳಕೊಂದು ಸೂರ್ಯನ ಬೆಳಕೆ, ಇನ್ಯಾವುದು ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಎಷ್ಟು ಮೇಣದ ಬತ್ತಿ ಹತ್ತಿದ್ರು ಸೂರ್ಯನ ಬೆಳಕಲ್ಲ, ಎಷ್ಟು ಕೋಟಿ ಕ್ಯಾಂಡಲ್ ಬಲ್ಪ್ ಹಾಕಿದ್ರೂ ಸೂರ್ಯನ ಬೆಳಕಲ್ಲ, ಚಂದ್ರ ಪ್ರಕಾಶನೂ ಸೂರ್ಯನ ಬೆಳಕಲ್ಲ, ಸೂರ್ಯ ತನ್ನದೇ ಆದ ಒಂದು ವರ್ಚಸ್ಸಿದೆ. ಆಚಾರ್ಯರ ಗ್ರಂಥಗಳಿಗೆ ತನ್ನದೇ ಆದ ಶೈಲಿ ಇದೆ. ಅವರು ಬರೆದರು ಅಂದರೆ ಅವರಂತೂ ಇನ್ಯಾವ ಬರೀಲಿಕ್ಕೆ ಬರೋದೇ ಇಲ್ಲ, ಅಷ್ಟು ಪರಿಪೂರ್ಣ ವ್ಯಕ್ತಿತ್ವದ ಆಚಾರ್ಯರು. ಹೇಗೆ ಬರೀತಾರೆ 32 ಹೇಗೆ ಕ್ಲಾಸಿಫೈ ಮಾಡ್ತಾರೆ, ಮೊದಲು 32 ಯಾತಕ್ಕೆ ಮಾಡ್ತಾರೆ, ಯಾವ ರೀತಿ ಬರೀತಾರೆ? ಮೊದಲ ಶ್ಲೋಕದಲ್ಲೇನೆ ವಿತತಾಯ ನಮೋ ನಮಸ್ತೆ ಅಂತ ಹೇಳ್ತಾರೆ. ಪರಮಪೂಜ್ಯ ಶ್ರೀಪಾದಂಗಳು ಹೇಳಿದಾಗೆ ತೀರ್ಥಪರ್ವ ಅಂತ ಬಿಡುಗಡೆಯಾಗಿದೆ, ವಾದಿರಾಜ ಸ್ವಾಮಿಗಳ ಕೃತಿ. ಯಾತಕ್ಕೆ ರೆಲೆವೆಂಟ್ ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಭಾವಪ್ರಕಾಶಕ್ಕೆ ಬರೆದವರು ಆದಿರಾಜ ಸ್ವಾಮಿಗಳು. ಆದ್ದರಿಂದ ಅದು ಸರಿಯಾಗಿ ಗ್ರಂಥ ಮ್ಯಾಚ್ ಆಗುತ್ತೆ. ಮಹಾಭಾರತಕ್ಕೆ ಲಕ್ಷಾಲಂಕಾರ ಬರೆದವರು ಅವರು. ಎರಡು ಕಾರಣದಿಂದ ವಾದಿರಾಜ ಸ್ವಾಮಿಗಳ ತೀರ್ಥ ಪ್ರಬಂಧ ನಮಗೆ ಇವತ್ತು ಆಚಾರ್ಯರ ಗ್ರಂಥದ ಅಧ್ಯಯನಕ್ಕೆ ಒಳ್ಳೆ ಸ್ನಾನ ಮಾಡಿ ತಾನೇ ಹೋಗಬೇಕು. ದೇವರ ಮಡಿಯಿಂದ ಹೋಗಬೇಕಲ್ಲ, ತೀರ್ಥ ಪ್ರಬಂಧ ಓದ್ಬಿಟ್ರೆ ಮಡಿಯಾಗುತ್ತೆ ಅಂತ ಹೇಳ್ತಾರೆ. ಅಂತಿಂಥ ಸ್ನಾನ ಅಲ್ಲದು, ಇಡೀ ಎಲ್ಲ ಭರತಖಂಡದ ತೀರ್ಥಯಾತ್ರೆ ಮಾಡೋದು ಒಂದೇ, ಬರೀ ತೀರ್ಥ ಪ್ರಬಂಧ ಒಂದು ಓದೋದೇ ಒಂದೇ ಅಂತ ಹೇಳಿಬಿಡ್ತಾರೆ. ಇದು ಜಗನ್ನಾಥದಾಸ ಹೇಳ್ತಾರೆ, ನೆನ್ಬಿಟ್ಕೋಬೇಕು. ಅರ್ಥೆಗಳಿಗೆ ಪರಮಾರ್ಥವ ತೋರುವ ತೀರ್ಥ ಪ್ರಬಂಧವ ಕೀರ್ತನೆ ಗೈದೆ ವಾದಿರಾಜ ಗುರು ವಾದಿರಾಜ ಅಂತ ಶ್ರೇಷ್ಠವಾದ ಗ್ರಂಥದ ಮೂಲಕ ನಾವು ಆಚಾರ್ಯರನ್ನು ನೋಡಲಿಕ್ಕೆ ಹೊರಟಾಗ ಅರ್ಥ ಆಗುತ್ತೆ. ಅದು ಸ್ವಾರಸ್ಯವನ್ನು ಬರೀತಾರೆ, ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ಆ ಶ್ಲೋಕ ನೋಡಿ ಹೇಗಿದೆ, ಪರಿಪೂರ್ಣ ಗುಣಾರ್ಣವಾಯ. ದೇವರ ಮೊದಲ ವೈಶಿಷ್ಟ್ಯ ಏನು ಅಂದರೆ, ಎಲ್ಲ ಗುಣಗಳು ಯಾರಲ್ಲಿದೆಯೋ ಅವನು ದೇವರು ಅಂತ ಅರ್ಥ. ಎಲ್ಲ ಗುಣಗಳು ಯಾರಲ್ಲಿದೆಯೋ ಅವನು ದೇವರು. ಇವತ್ತು ನಾವು ದೇವರ ಹೋದ್ರೆ ಡೌಟ್ ಕೂಡ ಬರೋದಿಲ್ಲ, ಎಲ್ಲ ಅವಗುಣಗಳು ಇರೋದನ್ನ ಹೊರತು ಗುಣಗಳು ನಮ್ಮಲ್ಲಿಲ್ಲ, ಬರೀ ಅವಗುಣಗಳೇ. ಆದ್ದರಿಂದಾಗಿಯೇ ದೇವರ ಲಕ್ಷಣ ಬರೀ ಗುಣಗಳು ತುಂಬಿರಬೇಕು. ಹೇಗಿರಬೇಕು ಗುಣಗಳು ಅಂದರೆ, ಪರಿಪೂರ್ಣ ಗುಣಗಳಿರಬೇಕು. ಪರಿಪೂರ್ಣ ಗುಣ ಅಲ್ಲ, ಪರಿಪೂರ್ಣ ಗುಣಗಳಿರಬೇಕು. ಎಷ್ಟಿರಬೇಕು? ಅರುಣವಾಯ. ಅರುಣವ ಅಂದರೆ ಸಮುದ್ರ. ಪರಿಪೂರ್ಣ ಗುಣಗಳ ಸಾಗರನೇ ಪರಮಾತ್ಮ. ಇದು ದೇವರ ಲಕ್ಷಣ. ಇದು ಬ್ರಹ್ಮಸೂತ್ರ ಭಾಷ್ಯ, ನಾರಾಯಣಂ ಗುಣೈ ಸರ್ವೈರ್ ಉದೀರ್ಣಂ ದೋಷವರ್ಜಿತಂ. ಸಕಲ ಗುಣಗಳಿಂದ ತುಂಬಿದವನು ನಾರಾಯಣ. ಮತ್ತು ಸಕಲ ದೋಷ ದೂರ. ಸಕಲ ಗುಣಗಳು ತುಂಬಿದ ಮೇಲೆ ಒಂದು ದೋಷಕ್ಕೂ ಚಾನ್ಸ್ ಇಲ್ಲ. ಸೂರ್ಯನಲ್ಲಿ ಕಪ್ಪುಡಿಕೆರೆ ಗತಿ ಏನಾಗುತ್ತೆ? ಸೂರ್ಯ ಎಲ್ಲೋ ಸ್ವಲ್ಪ ಡಲ್ಲಾಗಿ ಕಾಣ್ತಾನಂತ ಕೇಳಿದರೆ ಕಣ್ಣು ಕುಕ್ಕೋಗುತ್ತೆ, ನೋಡೋ ಚಾನ್ಸಸ್ಸೇ ಇಲ್ಲ. ಪರಿಪೂರ್ಣ ಗುಣಾರ್ಣ ವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ. ನಮಗೇನು ಮಾಡಿದ್ದಾನೆ ದೇವರು? ನಮ್ಮ ಪ್ರಶ್ನೆ ಇದು, ನಮಗೇನು ಮಾಡಿದ್ದಾನೆ ಅಂತ ಕೇಳ್ತಾರೆ. ವಿಶ್ವೋದಯ ಸ್ಥಿತಿ ಲಯ ಉನ್ನಿಯತಿ ಪ್ರದಾಯ. ವಿಶ್ವದ ಉದಯ, ಜಗತ್ತಿನ ಸೃಷ್ಟಿಕರ್ತ ಅವನು. ಉನ್ನಿಯತಿ ಸ್ಥಿತಿಕರ್ತ ಅವನು, ನಿಯಮನ ಮಾಡುವವನವನು. ಮತ್ತೆ ನಾರಾಯಣಾಯ ನಿಖಿಲ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯ ಉನ್ನಿಯತಿ ಪ್ರದಾಯ. ಆ ಮೂಲಕ ಓಂ ಜನ್ಮಾದ್ಯಶ್ಯತಃ ಓಂ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ದೇವರು ಮಾಡ್ತಾನೆ. ನಮ್ಮ ದೇವರ ವಿಷಯ ಗೊತ್ತೇ ಇಲ್ಲ ನಮಗೆ. ದೇವರೇ ಮನೆ ಕೊಟ್ಬಿಡು ಸಾಕು, ಮನೆ ಕೊಟ್ಬಿಡು ಸಾಕು, ಕುಡಿದು ನೋಡ್ಕೊಂಡ್ಬಿಡ್ತೀಯ. ಹಾಗಿದ್ರೆ ನೀನು ಎಷ್ಟು ನಡತನ ಮಾಡ್ತಾರೆ? ಎಲ್ಲ ನಮ್ಮ ದೇಹ ಕೊಟ್ಟವನೇ ಅವನು. ದೇಹ ಕೊಟ್ಟವನೇ ಪರಮಾತ್ಮ, ಇಂದ್ರಿಯ ಕೊಟ್ಟವನು ಪರಮಾತ್ಮ, ಅವನು ಮೇಂಟೈನ್ ಮಾಡಿಸೋನು ಪರಮಾತ್ಮ, ಮತ್ತೆ ಅವನ್ನ ಯಾವ ರೀತಿ ಇಡಬೇಕು ಆ ರೀತಿ ಇಡೋನು ಪರಮಾತ್ಮ. ಅಂದರೆ ದೇವರ ವ್ಯಕ್ತಿತ್ವ ಅಂತ ಹೇಳಿದರೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉಪಕಾರ ಮಾಡಿದರೆ ನಾವು ಮರೆಯೋದು ಮರೆದ್ರೆ ಕೃತಜ್ಞ ಅಂತ ಕರೀತಾರೆ. ಒಂದು ಉಪಕಾರ ಮಾಡಿದವನು ಮರೆತರೆ ಕೃತಜ್ಞ. ಎಲ್ಲ ಉಪಕಾರ ಮಾಡಿದವನು ಪರಮಾತ್ಮನನ್ನು ಇಲ್ಲೇ ಇಲ್ಲ ಅಂತ ಹೇಳೋದು ಕೊಡ ಗತಿ ಏನಾಗಬೇಕು ಲೆಕ್ಕ? ಎಷ್ಟು ಪಾಪಿಷ್ಠನಾಗ್ತಾನೆ. ಇವತ್ತು ನಮ್ಮ ತಂದೇನೇ ಇಲ್ಲ ಅಂತ ಯಾರು ಹೇಳ್ಕೊಂಡ್ರೆ ಎಷ್ಟು ಮನುಷ್ಯನ ಮನುಷ್ಯನೇ ಅಲ್ಲ ಅಂತ ಕರೀತಾರೆ. ಫಸ್ಟ್ ಮನುಷ್ಯ ತಂದೇನೇ ಇಲ್ಲ ಅಂತ ಕರ್ಕೊಂಡು ಎಷ್ಟು ತಪ್ಪಾಗುತ್ತಲ್ಲ. ಜಗತ್ತಿನ ತಂದೆ ಪರಮಾತ್ಮ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಯಾರಿಗೆ ವಿಶ್ವೋದಯ, ವಿಶ್ವ ಇಡೀ ಜಗತ್ತಿಗೆ ಒಬ್ಬಿಬ್ಬರಿ ಮಾಡಿದ್ರಲ್ಲ, ಇಲ್ಲಿ 100 ಜನ ಕೂಟ ಹಾಕಿದರು, 1000 ಜನ ಕೂಟ ಹಾಕಿದರು. ಕಲ್ಪ ಕಲ್ಪಗಳಲ್ಲಿ ವಿಶ್ವ ಜೀವರಿಗೆ ಅನ್ನ ಕಲ್ಪಕನು ನೀನೆರಳು ಭ್ರಾಂತಿಯಿಂದ. ಪ್ರತಿ ಕಲ್ಪದಲ್ಲೂ ಪ್ರತಿಯೊಬ್ಬರಿಗೂ ಅನ್ನ ಹಾಕೋದು ಪರಮಾತ್ಮ, ಅನ್ನ ಬೇಯಿಸೋದು ಪರಮಾತ್ಮ, ಅನ್ನ ತಿನ್ನಿಸೋದು ಪರಮಾತ್ಮ, ಅನ್ನ ನುಂಗಿಸೋದು ಪರಮಾತ್ಮ, ಅನ್ನ ಜೀರ್ಣ ಮಾಡಿಸೋದು ಪರಮಾತ್ಮ. ಮತ್ತೆ ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಆಶ್ಚರ್ಯ ದೇವರ ಶಕ್ತಿ. ಉನ್ನಿಯತಿ ಪ್ರದಾಯ. ಮತ್ತೆ ಹೇಳ್ತಾರೆ, ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ. ವಿಭುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ. ವಿಭುಧರು ಮುಕ್ತಿಯೋಗ್ಯರು, ಅಸುರರು ಮುಕ್ತಿ ಅಯೋಗ್ಯರು. ಅವರಿಗೆ ಸೌಖ್ಯ ದುಃಖ ಸತ್ಕಾರಣಾಯ. ವಿಭುಧಾನಾಂ ಸೌಖ್ಯ ಸತ್ಕಾರಣಾಯ, ಅಸುರಾಣಾಂ ದುಃಖ ಸತ್ಕಾರಣಾಯ. ಯೋಗ್ಯರಿಗೆ ಸುಖವನ್ನು ಕೊಡತಕ್ಕಂಥ ಕಾರಣ ಪುರುಷ ಪರಮಾತ್ಮ, ಅಯೋಗ್ಯರಿಗೆ ದುಃಖ ಕೊಡತಕ್ಕಂಥ ಕಾರಣ ಪುರುಷ ಪರಮಾತ್ಮ. ಮಧ್ಯ ಸೇರಿಸಿಕೊಂಡ್ರೆ ಸೌಖ್ಯ ದುಃಖ ಸತ್ಕಾರಣಾಯ. ಮಿಶ್ರನಿಗೆ ಸೌಖ್ಯ ದುಃಖ ಎರಡನ್ನೂ ಕೊಡೋನು ಪರಮಾತ್ಮನೇ. ಏನ್ರಿ ಪರಮಾತ್ಮ ಅನ್ಯಾಯ ಮಾಡ್ತಾನಂದ್ರೆ, ಸತ್ಕಾರಣಾಯ. ಪರಮಾತ್ಮನಲ್ಲಿ ವೈಷಮ್ಯ ಇಲ್ಲ, ನಿರ್ಗುಣ ಏನೂ ಇಲ್ಲ. ಯಾರು ಏನು ಕೊಡಬೇಕು ಅದನ್ನು ಕೊಡ್ತಾನಾದ್ರಿಂದಾಗಿನೇ ಸತ್ಕಾರಣಾಯ. ನಾರಾಯಣಾಯ ನಮೋ ನಮಸ್ತೆ, ವಿತತಾಯ ನಮೋ ನಮಸ್ತೆ. ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ವಿತತ ಎಲ್ಲಿದ್ದಾನೆ ದೇವರು? ನಮ್ಮ ಪ್ರಶ್ನೆ ಇದೆ. ಎಲ್ಲಿದ್ದಾನೆ ದೇವರು? ದೇವ್ರ ಮನೆಯೊಳಗೆ, ದೇವ್ರ ಪೆಟ್ಟಿಗೆ ಒಳಗೆ, ಸಂಪುಟದೊಳಗೆ ಇಷ್ಟೇ ಎಷ್ಟು ಕೂತಿದ್ದಾನೆ ಅಲ್ಲ. ವಿತತಾಯ ಸರ್ವತ್ರ ಇದ್ದಾನೆ ದೇವರು, ಸರ್ವತ್ರ ಇದ್ದಾನೆ. ಇದು ಮಾತು ಅರ್ಥ ಮಾಡಿಕೊಂಡ್ರೆ ದೇವರಿಲ್ಲದ ಜಾಗ ಇಲ್ಲ. ದೇವರು ಎಲ್ಲೋ ಇದ್ದಾನೆ ಅಂತ ಅಲ್ಲ, ದೇವರು ಎಲ್ಲೋ ಇದ್ದಾನೆ, ದೇವರು ಎಲ್ಲ ಕಡೆ ಇದ್ದಾನೆ. ವಿತತಾಯ ಆಕಾಶ ಎಲ್ಲ ಕಡೆಗಿದೆ, ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದರೆ, ಆಕಾಶ ಎಲ್ಲ ಕಡೆ ಇದೆ ಜಡ ಪದಾರ್ಥ, ದೇವರು ಎಲ್ಲ ಕಡೆ ಇದ್ದಾನೆ ಚೇತನವು. ಅದಕ್ಕೆ ವಿ ತತಾಯ ವಿಶೇಷೇಣ ತತಾಯ. ತತ ಅಂದರೆ ತತ್ ಸವಿತುರ್ವರೆಣ್ಯಂ, ತತ್ ಅಂದರೆ ತತ, ಗಾಯತ್ರಿ ಮಂತ್ರದಲ್ಲಿ ಬಂದಿರೋ ತತ್ತಿಗೆ ತತ ಅಂತ ಹೆಸರು. ಸರ್ವತ್ರ ವ್ಯಾಪ್ತನಾಗಿ ದೇವರಿದ್ದಾನೆ. ವಿತತಾಯ ನಮಃ 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 ನಮಃ. ಜ್ಞಾನದಿಂದ ಒಮ್ಮೆ ನಮಸ್ಕಾರ, ಭಕ್ತಿಯಿಂದ ಇನ್ನೂ ನಮಸ್ಕಾರ. ಅದಕ್ಕೆ ನಮೋ ನಮಃ ತೇ ಅಂತ ಹೇಳ್ತಾರೆ. ತೇ ಅಂದರೆ ನಿನಗೆ ಅಂತ ಅರ್ಥ. ನಿನಗೆ ಇಲ್ಲಿ ವಾದಿರಾಜ ಸ್ವಾಮಿಗಳು ಬರೀತಾರೆ. ನಿನಗೆ ಅಂದರೆ ಏನರ್ಥ? ನಿನಗೆ ಅಂತ ಯಾರನ್ನ ಕರಿತೇವೆ ನಾವು? ಎದುರಿಗಿದ್ರೆ ನಿನಗೆ ಅಂತೇವೆ, ಆ ಕಡೆಯಿದ್ರೆ ಅವನಿಗೆ ಅಂತೇವೆ. ಹೌದಾನೆ? ನಿನಗೆ ಅಂತ ಹೇಳಿದ್ರೆ ಆಚಾರ್ಯ ದೇವರನ್ನು ನೋಡ್ತಾ ಬರೀತಿದ್ದಾರೆ ಹೊರತು ಕೇಳ್ತಾ ಬರೀತಾ ಇಲ್ಲ. ನೋಡ್ಕೊಂಡು ಬರೆದ್ರೆ ಹೇಗಿರುತ್ತೆ, ಕೇಳ್ಕೊಂಡು ಬರೆದ್ರೆ ಹೇಗಿರುತ್ತೆ? ತೇ ನಮಃ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರು ನಮಸ್ತೆ ನಮಸ್ತೆ ಅಂತಿರ್ತಾರಲ್ಲ ಹೋದಲ್ಲೆಲ್ಲ, ನಮಸ್ತೆ ತೇ ನನಗೆ ನಿನಗೆ ನಮಸ್ಕಾರ ಎದುರಿಗಿದ್ದವರಿಗೆ. ಆಚಾರ್ಯರು ದೇವರನ್ನ ಯಾವಾಗ ಕಾಣ್ತಾರೆ ಅಂದರೆ ಒಂದು ಸರ್ತಿ ಕಂಡ್ರೆ ತಾಕಂತೆ ಮೋಕ್ಷ ಗ್ಯಾರಂಟಿ. ಒಂದು ಸರ್ತಿ ಕಂಡ್ರೆ ಅದು ಅನಾದಿ ಅನಂತ ಕಾಲದಲ್ಲಿ ಪ್ರತಿ ಕ್ಷಣ ಕಾಣ್ತಾರೆ. ಹೇಗಿರಬೇಕು ಲೆಕ್ಕ ಇದೆ? ಪ್ರಳಯ ಕಾಲದಲ್ಲೂ ದೇವರು ಕಾಣ್ತಾರೆ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ ಮುಖ್ಯವಾಯು ನಿತ್ಯ ಸಮಹ. ಆದ್ದರಿಂದ ವಾಯುದೇವರು ಆಚಾರ್ಯರು ಕಣ್ಣಾರೆ ನೋಡ್ತಾ ನೋಡ್ತಾ ಯಾವಾಗಿರ್ತಾನೋ ಆಚಾರ್ಯ ದೇವರು ನೋಡ್ತಾ ನೋಡ್ತಾ ಯಾವಾಗಲೂ ಹಾಕಿದ್ದಾರೆ. ದೇವರಿಗೆ ಆಚಾರ್ಯಷ್ಟು ಪ್ರಿಯ ವ್ಯಕ್ತಿ ಇಲ್ಲ, ಆಚಾರ್ಯ ದೇವರಷ್ಟು ಪ್ರಿಯ ವ್ಯಕ್ತಿ ಮತ್ತೊಬ್ಬ ಇಲ್ಲ. ಅಲ್ಲಿಂದ ಶುರು ಮಾಡಿ ಮುಂದೆಲ್ಲ ಹೇಳೋದು ಪ್ರಾರಂಭ ಮಾಡ್ತಾರೆ. ಇಡೀ ವಿಶ್ವದ ಇತಿಹಾಸವನ್ನು ಆಚಾರ್ಯರ ಮುಂದೆ ಇಡ್ತಾರೆ. ನಮ್ಮ ಪಾಂಡವರ ಕೌರವರ ಕತೆ ಬರೋ ಹೊತ್ತು ಏನೇನಾಗಿದೆ ಹಿಂದೆ ಅಲ್ಲಿಂದ ಹೇಳ್ತಾ ಬರ್ತಾರೆ. ಇದು ಹೊಸ ಸಂವಿಧಾನ ಆಚಾರ್ಯ ಬರೀತಕ್ಕಂಥದ್ದು ತೀರ ವಿಚಿತ್ರವಾದದ್ದು. ಸೃಷ್ಟಿಯ ಪ್ರಾರಂಭದ ಕತೆ ಹೇಳ್ತಾರೆ ಅಲ್ಲ, ಪ್ರಳಯ ಕಾಲದ ಕತೆ ಹೇಳ್ತಾರೆ ಫಸ್ಟ್. ಆಸೀದು ಉದಾರ ಗುಣ ವಾರಿ ತೀರ ಪ್ರಮೇಯ ನಾರಾಯಣ ಪರತಮಃ ಪರಮಾತ್ಸ ಏಕ ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀ ಭುಜಾಂತರ ಗತಃ ಸ್ವರತೋಪಿ ಚಾಗ್ರೇ. ಇದು ಆರಂಭದ ಶ್ಲೋಕ ಇದು, ನಾರಾಯಣಾಯ ಮಂಗಳ ಶ್ಲೋಕ. ಇಲ್ಲಿಂದ ಶುರುವಾಗೋದು ಮುಖ್ಯ ವಿಷಯಗಳಿಗೆ ಶುರು ಮಾಡ್ತಾರೆ. ಆಸೀತ್ ದೇವರು ಇದ್ದ, ಹೇಗಿದ್ದ? ಉದಾರ ಗುಣ ವಾರಿಧಿ ಅಪ್ರಮೇಯ ನಾರಾಯಣ ಪರತಮಃ ಪರಮಾತ್ಸ ಏಕ. ಸೃಷ್ಟಿಯ ಪ್ರಾರಂಭ, ಸೃಷ್ಟಿಯ ಪ್ರಾರಂಭ. ಯಾವ ಹೊತ್ತಿನ ಹೊರಗಿಲ್ಲ ಈಗ. ಅಖಿಲಂ ಜಠರೇ ನಿಧಾ, ಎಲ್ಲ ಹೊಟ್ಟೆಯೊಳಗಿಟ್ಕೊಂಡ್ಬಿಟ್ಟಿದ್ದಾನೆ ಪರಮಾತ್ಮ. ಎಲ್ಲ ಹೊಟ್ಟೆಯೊಳಗಿದೆ, ಹೊರಗಿರೋದು ಯಾರು ಗೊತ್ತಾ? ಲಕ್ಷ್ಮೀ ನಾರಾಯಣ ಇಬ್ಬರೇ. ಲಕ್ಷ್ಮೀ ನಾರಾಯಣ ಇಬ್ಬರು ಒಂದೇ ರೀತಿ ಇಲ್ಲ. ನಾರಾಯಣ ಇದ್ದಾನೆ, ಲಕ್ಷ್ಮೀದೇವಿ ಆತನ ಆಲಿಂಗನ ಮಾಡ್ಕೊಂಡಿದ್ದಾರೆ. ನಾರಾಯಣ ಲಕ್ಷ್ಮೀ ಆಲಿಂಗನ ಮಾಡ್ಕೊಂಡಿಲ್ಲ ನೆನಪಿರಬೇಕು. ನಾರಾಯಣ ಲಕ್ಷ್ಮೀನ ಆಲಿಂಗನ ಮಾಡ್ಕೊಂಡಿಲ್ಲ, ಲಕ್ಷ್ಮೀ ನಾರಾಯಣ ಆಲಿಂಗನ ಮಾಡ್ಕೊಂಡಿದ್ದಾರೆ. ಅಂದರೆ ಲಕ್ಷ್ಮೀ ನಾರಾಯಣನ ಡಿಪೆಂಡ್ ಆಗಿದ್ದಾಳೆ ಅಂತ ಅರ್ಥ. ನಾರಾಯಣ ಡಿಪೆಂಡ್ ಆಗಿಲ್ಲ. ಸ್ವರತೋಪಿ ಚಾಗ್ರೇ, ದೇವರಿಗೆ ಲಕ್ಷ್ಮೀ ಬೇಕು ಅಂದರೆ ಬೇಕಿಲ್ಲ. ಮತ್ತು ಜೊತೆ ಹಾಕಿದ್ದಾಳೆ ಅಂದರೆ ಅವಳೇ ಬೇಕು, ಜೊತೆಗಿದ್ದಾನಷ್ಟೇ. ಸ್ವರತಃ ಪರಮಾತ್ಮ ಸ್ವರಮಣ, ತನ್ನ ಇನ್ನೊಬ್ಬ ರಮಣ ಪರಮಾತ್ಮ ಹೇಳು ಸ್ವರಮಣನೇ. ಆದರೆ ಶ್ರೀರಮಣ ತಾನಾಗಿದ್ದಾನೆ, ಅದು ಲಕ್ಷ್ಮೀದೇವಿ ಜೊತೆಗಿದ್ದಾರೆ. ಉಳಿದವರೆಲ್ಲ ಒಳಗಿದ್ದಾರೆ, ಲಕ್ಷ್ಮೀನಾರಾಯಣ ಹೊರಗಿದ್ದಾರೆ. ಲಕ್ಷ್ಮೀದೇವಿಯ ಆಲಿಂಗನ ಮಾಡಿಕೊಂಡು ಪರಮಾತ್ಮ ಇಲ್ಲ, ಪರಮಾತ್ಮನಲ್ಲಿ ಲಕ್ಷ್ಮೀದೇವಿ ಇದ್ದಾರೆ. ಇಡೀ ಜಗತ್ತಿನ ಚಿತ್ರ ಇದು. ಪ್ರಳಯ ಕಾಲದಲ್ಲಿ ಜಗತ್ತು ಹೇಗಿದೆ ಅಂದರೆ ಹೀಗಿದೆ. ಅದಕ್ಕೆ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ ವಾಸುದೇವೋ ವಾ ಇದಮಗ್ರೆ ಆಸೀತ್. ಇದೆಲ್ಲ ಅರ್ಥ ಮಾಡ್ಕೊಂಡೋದಕ್ಕೆ ಇದು ಆಸೀದು ತಾರೋ ಗುಣವಾರಿರಿ. ಹಾಗೆ ಹೇಗಿದ್ದಾನೆ ಅಂತ ಕೇಳಿದರೆ, ಆಗ ಡಲ್ಲಾಗಿದ್ದರೆ ಮನೆ ತುಂಬ ಜನ ಇದು ಖುಷಿ ಹೋದ ತಕ್ಷಣ ಏನ್ರಿ ಭಾಳ ಬೇಜಾರಾಗಿಬಿಟ್ಟಿದೆ, ಯಾರಿಲ್ಲ ಬಣ ಬಣ ಅನಿಸುತ್ತೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಉದಾರ ಗುಣವಾರಿದಿ, ಆಗಲೂ ಅಷ್ಟೇ ಪೂರ್ಣ. ಈಗ ಎಷ್ಟು ಪೂರ್ಣ ಆಗಲೂ ಅಷ್ಟೇ ಉದಾರ ಗುಣವಾರಿದಿ. ಅಪ್ರಮೇಯ, ದೇವರಲ್ಲಿ ಯಾವ ಚೇಂಜೂ ಇಲ್ಲ. ಶಶ್ವತ ಏಕ ಪ್ರಕಾರ. ನಮಗೆ ಯಾರೋ ಡ್ರೆಸ್ ಹಾಕೊಂಡ್ಬಿಡ್ತಾನೆ, ಯಾರು ನೋಡಿದ್ರೆ ಹೋಗಿಬಿಟ್ರೆ ಯಾರು ನೋಡೇ ಇಲ್ಲ. ವೇಸ್ಟ್ ವಸ್ತು ಬೇರೆ ಹೊಲಿಸಿದ್ದ ಪಾಪ, ಬೇಜಾರಾಗಿಬಿಡುತ್ತೆ. ಯಾರು ನೋಡಲೇ ಇಲ್ಲ, ಹಾಕೊಂಡಿದ್ದು ವೇಸ್ಟ್ ತಿಳ್ಕೊಂಡ್ಬಿಡ್ತಾರೆ. ದೇವ್ರನ್ನ ಯಾರು ನೋಡೋರಿಲ್ಲೇ ಇಲ್ಲ, ಲಕ್ಷ್ಮೀ ದೇವಿನ ಬಿಟ್ಟರೆ. ಆ ದೇವ್ರಿಗೆ ಬೋರ್ ಆಗುತ್ತಾ ಅಂತ ಕೇಳಿ ದೇವರು ತನ್ನ ನೋಡಿ ತಾನೇ ಸಂತೋಷ ಪಡಬೇಕೆ ಹೊರತು ಇನ್ಯಾರು ದೇವ್ರು ನೋಡಬೇಕಾಗಿಲ್ಲ. ನೋಡಕ್ಕೆ ಆಗೋದಿಲ್ಲ ದೇವರನ್ನು ಪೂರ್ತಿಯಾಗಿ. ಸ್ವಲ್ಪ ಅಷ್ಟೇ, ನಮ್ಮನ್ನಾರು ಸಂತೋಷ ಮಾಡ್ಕೊಳ್ಳೋಕೆ ಬರುತ್ತಾ ಅಂತ ಕೇಳಿದ್ರೆ ಕನ್ನಡಿಯಲ್ಲಿ ನೋಡಿದ್ರೆ ಸಂತೋಷ ಪಡೋದಿಲ್ವಾ? ಕನ್ನಡಿಯಲ್ಲಿ ಅದು ಡೈರೆಕ್ಟ್ ನೋಡಕ್ಕೆ ಬರೋದಿಲ್ಲ, ನಮ್ಮ ಯಾರಿಗೂ ಕೂಡ. ದೇವ್ರು ಡೈರೆಕ್ಟಾಗಿ ತಾನು ನೋಡ್ಕೋತಾನೆ, ನೋಡಿಕೊಂಡು ಆನಂದವಾಗಿದ್ದಾನೆ. ಅಪ್ರಮೇಯ ಆಸೀದ್ ಉದಾರ ಗುಣ ವಾರಿದಿರ್ ಅಪ್ರಮೇಯ ಅಖಿಲಂ ಜಠರೇ ನಿಧಾಯ, ಎಲ್ಲ ಹೊಟ್ಟೆಗಳು ಇಟ್ಕೊಂಡ್ಬಿಟ್ಟಿದ್ದಾನೆ. ಸ್ವರತೋಪಿ ಚಾಗ್ರೇ, ತಾನು ಸ್ವರತನಾಗಿದ್ದಾನೆ, ಸೃಷ್ಟಿಯ ಪ್ರಾರಂಭದಲ್ಲಿ ಇದ್ದಾನೆ. ಮುಂದೇನು ಮಾಡ್ತಾನೆ ಹೇಳ್ತಾನೆ. ಎಷ್ಟು ದಿವಸ ಇದ್ದಾನೆ ಗೊತ್ತ? ಪರಮಾತ್ಮ ರೀತಿಯಲ್ಲಿ ಯೋಚನೆ ಮಾಡಿದರೆ ಅದು ಇನ್ನು ಯೋಚನೆ, ಈ ಯೋಚನೆ ಮಾಡಿ ತಲೆ ಕೆಟ್ಟ ಹೋಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಸುದೀರ್ಘ ಕಾಲ ಅಷ್ಟು ದಿವಸ ದೇವರಾಗಿದ್ದಾನೆ. ಅದಕ್ಕೇನೆ ಪರಮಾತ್ಮನನ್ನ ಸ್ವರತ, ದೇವರನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಯಾರಿಗೂ ಪೂರ್ತಿ, ಮಹಾಲಕ್ಷ್ಮಿಗೂ ದೇವರನ್ನು ಪೂರ್ತಿ ಅರ್ಥ ಮಾಡಿಕೊಳ್ಳೋ ಶಕ್ತಿ ಇಲ್ಲ. ಆದರೆ ಮಹಾಲಕ್ಷ್ಮಿ ಅರ್ಥ ಮಾಡಿಕೊಳ್ಳೋಷ್ಟು ಬೇರೆ ಯಾರಿಗೂ ಅರ್ಥ ಮಾಡ್ಕೊಳ್ಳೋಕೆ ಬರೋದಿಲ್ಲ, ಅದು ಮತ್ತೆ ತಾರತಮ್ಯ. ಆ ರೀತಿ ಪರಮಾತ್ಮ ಇದ್ದಾನೆ. ಅನೇಕ ದಿವಸ ಇದ್ದ ಮೇಲೆ ತಶ್ಯೋದರಸ್ಥ ಜಗತಃ ಸದಮಂದ ಸಾಂದ್ರ ವಪುಷಃ, ಪರಮಾತ್ಮ ಆಗಿದ್ದ ಕಾಲಕ್ಕೆ ಸಂಕಲ್ಪ ಮಾಡಿದ್ದಂತೆ ಪರಮಾತ್ಮ. ಇಲ್ಲಿ ದೃಷ್ಟ್ವಾಸ ಚೇತನ ಘಟಾನ್ ಜಠರೇ ಶಯಾನ, ಹೊಟ್ಟೆಯೊಳಗೆಲ್ಲ ಮಲಗಿದ್ದಾರೆ ಚೇತನದೆಲ್ಲ ಕೂಡ. ಅವರಿಗೆ ಪರಮಾತ್ಮ ಸೃಷ್ಟಿ ಮಾಡಬೇಕು ಸಂಕಲ್ಪ ಮಾಡ್ತಾ ಇದ್ದಾರೆ. ಇವನ್ನೆಲ್ಲ ಸೃಷ್ಟಿ ಮಾಡಬೇಕು ನಾನು ಯಾತಕ್ಕೋಸ್ಕರ? ವೀಕ್ಷಾ ಬಹುವ ಪರನಾಮ ನಿಮೇಶ ಕಾಂತೆ,
ಪರಕಾಲದ ಕೊನೆಗೆ ಸೃಷ್ಟಿ ಪ್ರಾರಂಭ ಮಾಡಲಿಕ್ಕೆ ಹೊರಡ್ತಾನೆ ಪರಮಾತ್ಮ. ಪ್ರಾರಂಭ ಮಾಡಬೇಕಾದ್ರೆ ಯಾತಕ್ಕೆ ಸೃಷ್ಟಿ ಮಾಡೋದಂತ ಆಚಾರ ಹೇಳ್ತಾರೆ. ಭೂತೈ ನಿಜಾಶ್ರಿತ ಜನಸ್ಸೆ ಹಿ ಸೃಜ್ಯ ಸೃಷ್ಟೌ ಈಕ್ಷಾಬಭೂವ ಪರನಾಮ ನಿಮೇಶ ಕಾಂತೆ. ಹೊಟ್ಟೆಯಲ್ಲಿ ಇದ್ದಾರೆ ಚೇತನರು, ಮೂರು ವಿಧ ಚೇತನರು ಇದ್ದಾರೆ. ಸಾತ್ವಿಕರಿದ್ದಾರೆ, ರಾಜಸರಿದ್ದಾರೆ, ತಾಮಸರಿದ್ದಾರೆ. ಅದರಲ್ಲಿ ಎರಡು ಗುಂಪು ಬೇಡಿ ತತ್ವ ಸಂಖ್ಯಾನದಲ್ಲಿ ಬಂತಲ್ಲ, ಮುಕ್ತರ ಗುಂಪು ಹೊಂದಿದೆ, ಅಮುಕ್ತರ ಗುಂಪು ಹೊಂದಿದೆ. ಅದರಲ್ಲಿ ಮುಕ್ತಿಯೋಗ್ಯರಿದ್ದಾರೆ, ಮುಕ್ತಿ ಅಯೋಗ್ಯರಿದ್ದಾರೆ. ಪರಮಾತ್ಮದಲ್ಲಿ ನಾಲ್ಕು ಕಂಪಾರ್ಟ್ಮೆಂಟ್ಸ್ ಅಂತ ಎಲ್ಲ ಸಪರೇಟ್ ಸಪರೇಟ್ ಜಗಳಾಡ್ತಾರೆ ಅಂತ ಗೊತ್ತವರು. ಧರ್ಮಕ್ಷೇತ್ರ, ಕುರುಕ್ಷೇತ್ರ ಯುದ್ಧ ಶುರುವಾಗ್ತದೆ, ಬೇರೆ ಬೇರೆ ಕಡೆ ಇಟ್ಕೊಂಡ್ಬಿಟ್ಟಿದ್ದಾರೆ ಪರಮಾತ್ಮ. ಆ ಕಂಪೌಂಡ್ ಏನು ಮಾಡಿದ್ದಾನೆ ಈಗ, ಸೃಷ್ಟಿಯೋಗ್ಯರಾಗಿದ್ದಾರೆ, ಅವ್ರು ಸೃಷ್ಟಿ ಮಾಡಲು ಸಂಕಲ್ಪ ಮಾಡ್ತಾ ಇದ್ದಾನೆ. ಯಾತಕ್ಕೋಸ್ಕರ ಅಂತ ಕೇಳಿದರೆ, ಸುಖ ದುಃಖ ಮಧ್ಯ ಸಂಪ್ರಾಪ್ತಯೇ, ಸುಖ ದುಃಖ ಮಧ್ಯ ಸಂಪ್ರಾಪ್ತಯೇ. ಯೋಗ್ಯರಿಗೆ ಸುಖ ಕೊಡಲಿಕ್ಕೆ, ಅಯೋಗ್ಯರಿಗೆ ದುಃಖ ಕೊಡಲಿಕ್ಕೆ, ಮಧ್ಯದವರಿಗೆ ಸುಖ ದುಃಖ ಎರಡೂ ಕೊಡಲಿಕ್ಕೆ ಮುಖ್ಯವಾಗಿ ಉದ್ದೇಶ ಪರಮಾತ್ಮನಿಗೇನಿದೆ ಅಂದರೆ, ಭೂತೈ ನಿಜಾಶ್ರಿತ ಜನಸ್ಸೆ ಹಿ ಸೃಜ್ಯ ಸೃಷ್ಟೌ ಇಚ್ಛಾ ಬಭೂವ. ನಿಜಾಶ್ರಿತ ಜನಸ್ಯ ಭೂತೈ, ತನ್ನ ಭಕ್ತರಿಗೆ ಕಲ್ಯಾಣ ಆಗಬೇಕು, ಅದಕ್ಕೆ ಪರಮಾತ್ಮ ಜಗ ಸೃಷ್ಟಿ ಮಾಡ್ತಾ ಇದ್ದಾನೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕಿದೆ. ಪರೀಕ್ಷೆ ನಡೆಸ್ತಾರೆ, ಪರೀಕ್ಷೆ ಯಾತಕ್ಕೆ ನಡೆಸ್ತಾರೆ? ಫೇಲ್ ಮಾಡೋ ಉದ್ದೇಶದಿಂದ ಮಾಡಿಸೋದಿಲ್ಲ, ಬುದ್ಧಿವಂತ ಪಾಸ್ ಆಗಲಿ ಅಂತ ನಡೆಸ್ತಾರೆ. ಆಟೋಮೆಟಿಕಲಿ ದಾಟ ಫೇಲ್ ಆಗ್ತಾರೆ, ದೊಡ್ಡ ವಿಚಾರ ಅಲ್ಲ. ಫೇಲ್ ಮಾಡೋಕ್ಕೊಂದು ಪರೀಕ್ಷೆ, ಪಾಸ್ ಮಾಡೋಕ್ಕೊಂದು ಪರೀಕ್ಷೆ ಅಂತ ಎರಡೆರಡು ಪರೀಕ್ಷೆ ಮಾಡೋದಿಲ್ಲ. ಪಾಸ್ ಆಗಿರೋ ಬೇರೆ ಟೆಕ್ಸ್ಟ್ ಬುಕ್, ಫೇಲ್ ಆಗಿರೋ ಬೇರೆ ಟೆಕ್ಸ್ಟ್ ಬುಕ್ ಅಂತಿಲ್ಲ. ಟೆಕ್ಸ್ಟ್ ಬುಕ್ ಕಾಮನ್ನು, ರಿಜಿಸ್ಟ್ ನಂಬರ್ಸ್ ಎಲ್ಲ ಸಿ ಆಲ್ಫಾಬೆಟಿಕಲ್ ಕೊಟ್ಬಿಡ್ತಾರೆ. ಅದು ಬೇರೆ ಪಾಸ್ ಆಗೋರು ಬೇರೆ ನಂಬರು, ಫೇಲ್ ಆಗೋರು ಬೇರೆ ನಂಬರು ಅಂತ ಕೊಡೋದಿಲ್ಲ. ಕೊಟ್ಟರೆ ಪರೀಕ್ಷೆ ಮಾಡೋ ಉದ್ದೇಶನೇ ಇರೋದಿಲ್ಲ ಅದರೊಳಗೆ, ಎಲ್ಲ ಮಿಕ್ಸ್ ಮಾಡಿಬಿಡ್ತಾನೆ ಪರಮಾತ್ಮ. ಆ ಉದ್ದೇಶ ಏನಿದೆ, ಒಳ್ಳೆಯವರು ಪಾಸ್ ಆಗಬೇಕು, ಮುಂದೆ ಹೋಗಬೇಕಷ್ಟೇ. ಪರಮಾತ್ಮನ ಸೃಷ್ಟಿಯ ಮುಖ್ಯವಾದ ಮುಖ ಅಂದರೆ ಪರಿತ್ರಾಣಾಯ ಸಾಧೂನಾಂ, ಸಜ್ಜನರಿಗೆ ಉದ್ಧಾರ ಆಗಬೇಕು. ಈ ಅರ್ಥ ಮಾಡಿಕೊಂಡ್ರೆ ದೇವರನ್ನು ಹೇಗೆ ನಂಬಬೇಕು ಅಂದರೆ, ದೇವರು ಸೃಷ್ಟಿ ಮಾಡಿರೋದು ಯಾತಕ್ಕೋಸ್ಕರ? ನಮ್ಮನ್ನು ಒಳ್ಳೇದು ಮಾಡೋಕ್ಕೆ ಸೃಷ್ಟಿ ಮಾಡಿರೋದು, ಅದ್ಮೇಲೆ ಕೆಟ್ಟದ್ದು ಮಾಡೋದೇ ಇಲ್ಲ ಅರ್ಥ ಆಗಿಬಿಡುತ್ತೆ. ಅದನ್ನೇ ದಾಸರು ಆದದ್ದೆಲ್ಲ ಒಳಿತೆಯಾಯಿತು, ನಮ್ಮ ಶ್ರೀಧರಣ ಸೇವೆಗೆ ಸಾಧನ ಸಂಪತ್ತಾಯಿತು. ಕಷ್ಟ ಕೊಡ್ತಾನೆ ಪರಮಾತ್ಮ, ಅದು ಒಳ್ಳೇದಕ್ಕೆ ಕೊಡೋದು. ಅದು ಹೇಗೆ, ಡಾಕ್ಟ್ರು ಕಹಿ ಗುಳಿಗೆ ಕೊಡ್ತಾರೆ, ಅದು ರೋಗವಾಸಿ ಆಗಲಿಕ್ಕೇನೆ. ಒಳ್ಳೆ ಗುಳಿಗೆ ಕೊಡ್ತಾರೆ, ರೋಗವಾಸಿ ಆಗಲಿಕ್ಕೆ. ಕಹಿ ಕೊಡ್ತಾರೆ, ಅದು ರೋಗವಾಸಿ ಆಗಲಿಕ್ಕೇನೆ. ಇಂಜೆಕ್ಷನ್ ಕೊಡ್ತಾನೆ, ನೋವಾಗುತ್ತೆ, ಅದು ರೋಗವಾಸಿ ಮಾಡಲಿಕ್ಕೇನೆ. ಆಪರೇಷನ್ ಮಾಡ್ತಾನೆ, ಅದು ರೋಗವಾಸಿ ಮಾಡಲಿಕ್ಕೇನೆ. ಇದು ಅರ್ಥ ಮಾಡಿ, ಡಾಕ್ಟ್ರ್ ಕೇಸಲ್ಲಿ ಫೇಲ್ ಆಗೋ ಕೇಸ್ ಬೇರೆ ಇರ್ತವೆ, ಪರಮಾತ್ಮರ ಕೇಸಲ್ಲಿ ಫೇಲ್ ಆಗೋ ಕೇಸ್ ಅಂತಿಲ್ಲ. ಅದು ಏನು ಕೊಟ್ಟರು ಒಳ್ಳೇದಕ್ಕೆ ಕೊಡ್ತಾನೆ. ಈ ವಿಶ್ವಾಸ ನಮಗೆ ಬಂದರೆ ಭೂತೈ ನಿಜಾಶ್ರಿತ ಜನಸ್ಯ, ದೇವ್ರನ್ನ ಹೇಗೆ ಆರಾಧನೆ ಮಾಡಬೇಕು, ನಮಗೆ ಎಂದೂ ದೇವ್ರಿಗೆ ಕೆಟ್ಟದ್ದು ಮಾಡೋದೇ ಇಲ್ಲ ನೆನಪು ಮಾಡ್ಕೊಂಡ್ಬಿಡ್ಬೇಕು. ಕೆಟ್ಟದ್ದು ಯಾರು ಮಾಡ್ತಾರೆ ಗೊತ್ತಾ, ದೋಷ ಇದ್ದವ್ರು ಕೆಟ್ಟದ್ದು ಮಾಡ್ತಾರೆ. ದೇವರು ದೋಷನೇ ಇಲ್ಲ, ಕೆಟ್ಟದಾಗಿ ಮಾಡ್ತಾನೆ ದೇವರು, ಅಲ್ಲಿ ಮುಗಿದು. ದೋಷ ಇಲ್ಲದವನು ಕೆಟ್ಟದ್ದು ಮಾಡೋದಿಲ್ಲ. ಒಳ್ಳೇದು ಮಾಡ್ತಾನೆ ಅಂತ ಯಾಕೆ ಹೇಳ್ತೀರಿ ಅಂದರೆ, ಗುಣ ಇದೆ ಅದಕ್ಕೆ ಒಳ್ಳೇದು ಮಾಡ್ತಾನೆ. ಗುಣ ಇದ್ದವನು ಕೆಟ್ಟದ್ದು ಮಾಡೋದಿಲ್ಲ, ದೋಷ ಇದ್ದವನು ಒಳ್ಳೇದು ಮಾಡೋದಿಲ್ಲ. ಪರಮಾತ್ಮ ಗುಣ ಇರೋವನಲ್ಲ, ಗುಣಪೂರ್ಣನಾದವನು, ಬರೀ ಒಳ್ಳೆಯದನ್ನೇ ಮಾಡ್ತಾನೆ. ದೋಷ ದೂರನಾದ ಒಂದೂ ಕೆಟ್ಟದ್ದು ಮಾಡೋದಿಲ್ಲ. ನಮಗೆ ಆಗ್ತದೆ ಇಲ್ಲ ಅಂತ ಕೇಳಿದರೆ, ನಾವು ಜವಾಬ್ದಾರರಿಗೆ, ನಾವು ಜವಾಬ್ದಾರರಾಗಿದ್ದೆ. ಅದಕ್ಕೆ ಇದು ಯಾರು ಒಪ್ಪೋದಿಲ್ಲ, ಜೀವನಿಗೆ ಸ್ವಂತಿಕೆ ಒಪ್ಪೋದಿಲ್ಲ, ಅವರಿಗೆ ಪ್ರಾಬ್ಲಮ್ ಬರುತ್ತೆ. ಆಚಾರ್ಯ ಹೇಳಿದ್ರಲ್ಲ, ಎಲ್ಲ ಜೀವರು ಅನಂತಾನಂತ ಜೀವರಿದ್ದಾರೆ, ಅವರ ಸ್ವರೂಪ ಬೇರೆ ಬೇರೆ ಇದೆ, ಅವರ ಗುಣಕರ್ಮಗಳೇ ಬೇರೆ ಬೇರೆ ಇದೆ. ಅವರ ಯೋಗ್ಯತೆ ಇರತಕ್ಕಂತೆ ಪರಮಾತ್ಮ ಮಾಡಿ ಮಾಡಿಸುವಾದ್ದರಿಂದ ದೇವರಲ್ಲಿ ಪಕ್ಷಪಾತಾದಿ ದೋಷಗಳಿಲ್ಲ. ದೇವರ ಸೃಷ್ಟಿ ಉದ್ದೇಶ ನಿಮಗೆ ಬೇಕೋ ಒಳ್ಳೇದು ಮಾಡೋದಕ್ಕೆ ಮಾಡ್ತಾರೆ, ಬೇರೆದಲ್ಲ. ಆಚಾರ್ಯ ಮಾತುಗಳೆಲ್ಲ ಕೂಡ ಎಲ್ಲ ಶಾಸ್ತ್ರಗಳ ಸಾರ, ವಿಷ್ಣು ಮಥನ ಮಾಡಿ ಹೇಳಿದ ಸಾರಗಳು. ಅಷ್ಟು ಮಾಡಿ ಸೃಷ್ಟಿ ಮಾಡಲಿಕ್ಕೆ ಅಂತ ಶುರು ಮಾಡಿದೆ ಪರಮಾತ್ಮ. ಪ್ರತಿ ಶ್ಲೋಕ ಹೇಳ್ತೋದ್ರೆ ಗೊತ್ತಲ್ಲ, 5000 ದಿವಸ ಬೇಕಾಗುತ್ತೆ, ಒಂದೊಂದು ಶ್ಲೋಕ ಒಂದು ದಿವಸ ಮುಗಿದಿಲ್ಲ. ಅದು ಕೃಷ್ಣಾರ್ಪಣ ಸಾಧ್ಯ ಇಲ್ಲ. ಸಾರಾಂಶ ಅಷ್ಟೇ. ಫಸ್ಟ್ ಏನು ಮಾಡಿ ಸೃಷ್ಟಿ ಪ್ರೋಸೆಸ್ ಯಾಕೆ ಶುರು ಮಾಡಿದೆ ಅಂದರೆ, ಮೂಲ ರೂಪ ನಾರಾಯಣ ರೂಪ, ಆಸೀದು ದಾರ ಗುಣವಾರಿದಿರ ಪ್ರಮೇಯ ನಾರಾಯಣ. ಈಗ ವಾಸುದೇವ ರೂಪ ಸ್ವೀಕಾರ ಮಾಡ್ತಾರೆ. ಇತ್ಥಂ ವಿಚಿಂತ್ಯ ಪರಮಃ ಸತು ವಾಸುದೇವ ನಾಮಾಬಭೂವ ನಿಜ ಮುಕ್ತಿ ಪದಪ್ರದಾತ. ಫಸ್ಟ್ ರೂಪದಲ್ಲಿ ವಾಸುದೇವ ರೂಪವನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಮುಕ್ತಿ ಕೊಡ ರೂಪ, ಮುಕ್ತಿ ಕೊಡ ರೂಪವನ್ನು ಸ್ವೀಕಾರ ಮಾಡ್ತಾನೆ. ತಷ್ಟ ಮಹಾಲಕ್ಷ್ಮಿ ಏನು ಮಾಡಿದರಂತೆ, ತಸ್ಯಾಜ್ಞೆಯವ ನಿಯತಾತ ರಮಾಪಿ ರೂಪಂ ಬಭ್ರೇ ದ್ವಿತೀಯಮಪಿ ಯತ್ ಪ್ರವದಂತಿ ಮಾಯಾಂ. ತಷ್ಟ ಮಹಾಲಕ್ಷ್ಮಿ ಮಾಯಾನ ರೂಪ ಸ್ವೀಕಾರ ಮಾಡಿದ. ವಾಸುದೇವ ಮಾಯಾ, ನಾರಾಯಣ ಲಕ್ಷ್ಮಿ, ವಾಸುದೇವ ಮಾಯಾ, ಎರಡು ಮೊದಲನೇ ರೂಪ ಇದು. ಹೊರಗೆ ಬಂದ ರೂಪ ಮೊದಲನೇ ರೂಪ. ಅದಕ್ಕೆ ವೇದಗಳಲ್ಲಿ ಬರುತ್ತಲ್ಲ, ವಾಸುದೇವೋವ ಇದಮಗ್ರೆ ಆಸೀತ್. ಇದಕ್ಕೆ ಪದ್ಮನಾಭ ನರಹರಿ ತೀರ್ಥರ ವ್ಯಾಖ್ಯಾನ ಬರೀಬೇಕಾದ್ರೆ ಯವಕ ಭಾರತ ಟೀಕೆಯಲ್ಲಿ ಬರೀತದೆ ಈ ಶ್ಲೋಕಕ್ಕೆ. ಈ ಅರ್ಥ, ವಾಸುದೇವ ರೂಪವನ್ನು ಮೊದಲು ಸೃಷ್ಟಿ ಮಾಡಿಕೊಂಡ, ಅಭಿವ್ಯಕ್ತಿ ಮಾಡಿಕೊಂಡ ಅಂತ ಅರ್ಥ. ವಾಸುದೇವ ರೂಪ ಮೊದಲಿಗೆ, ಆಮೇಲೆ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಸಂಕರ್ಷಣ ರೂಪ ಯಾತಕ್ಕೆ ಬೇಕು? ಸಂಕರ್ಷಣಶ್ಚ ಸಬಭೂವ ಪುನಸ್ಸು ನಿತ್ಯ ಸಂಹಾರ ಕಾರಣ ಬಪುಹು. ನಾಶ ಮಾಡಲಿಕ್ಕೋಸ್ಕರವಾಗಿದ್ದ ರೂಪನೇ ಸಂಕರ್ಷಣ ರೂಪ. ಅಡಿಗೆಗೆ ಒಂದು ವ್ಯವಸ್ಥೆ, ಒಂದು ಫ್ಯಾಕ್ಟ್ರಿಯಲ್ಲಿ ಏನಾದ್ರು ಮಾಡಿರ್ತಾರೆ, ಡಿಸ್ಪ್ಯಾಚ್ ಮಾಡಿ ವ್ಯವಸ್ಥೆ ಮಾಡಬೇಕಾದ್ರೆ, ಎಲ್ಲ ತೆಗೆದುಹಾಕ್ಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲದೆ ಹೋದರೆ ಅದು ವ್ಯವಸ್ಥೆ ಅಲ್ಲ. ಅದಕ್ಕೋಸ್ಕರ ಒಂದು ಕಡೆಗೆ
ಲಯ ಮಾಡಬೇಕು, ಒಂದು ವ್ಯವಸ್ಥೆ ಮಾಡೋದಕ್ಕೋಸ್ಕರ ಸಂಕಷ್ಟ ರೂಪ ಸ್ವೀಕಾರ ಮಾಡ್ತಾ ಇದ್ದಾನೆ. ಸಂಕಷ್ಟ ಅಂದರೆ ಶೇಷ ಅಲ್ಲ, ನಾರಾಯಣನಿಗೆ ಸಂಕಷ್ಟ ಅಂತ ರೂಪ ಇದೆ, ಆ ರೂಪವನ್ನು ಇಟ್ಕೊಂಡ. ಅಲ್ಲಿ ರೂಪ ಚೇಂಜ್ ಮಾಡ್ತಾನಲ್ಲ, ಹುಟ್ಟಿ ಬಂದ ಬಿಡ್ತಾನ ಅಂದರೆ ಇಲ್ಲ. ಸುನಿತ್ಯ ಸಂಕರ್ಷಣಶ್ಚ ಸಬಹುವ ಪುನಸ್ಸು ನಿತ್ಯ ಸಂಹಾರ ಕಾರಣ ಬಪು ತದನುಜ್ಞೈವ ದೇವಿ ನಿಯತಾಥ ದೇವಿ ಜಯ ಇತ್ಯನುಬಭೂವ. ಮಹಾಲಕ್ಷ್ಮಿ ರೂಪ ತಗೊಂಡು ಜಯ ಅಂತತೆ, ಸಂಕರ್ಷಣ ಜಯ. ಅದಕ್ಕೋಸ್ಕರ ಸಂಕರ್ಷಣ ಜಯ ರೂಪದ ಮಕ್ಕಳೇ ವಾಯುದೇವರು, ಸಂಕರ್ಷಣ ಜಯ. ಆಮೇಲೆ ಪುನಃ ಸೃಷ್ಟಿ ಹೇತೋ ಪ್ರದ್ಯುಮ್ನತಾಮುಪಗತಃ, ಸೃಷ್ಟಿ ಮಾಡಬೇಕು ಅಂತ ಪರಮಾತ್ಮ ಇನ್ನೊಂದು ರೂಪವನ್ನು ತಗೊಂಡ, ಪ್ರದ್ಯುಮ್ನ ರೂಪ ಅಂತ ಹೆಸರು. ಕೃಷ್ಣ ರುಕ್ಮಿಣಿ ಎನ್ನುವಾಗ ಪ್ರದ್ಯುಮ್ನ ಇದ್ದಾನೆ, ಆ ಪ್ರದ್ಯುಮ್ನ ಅಲ್ಲ ಮತ್ತೆ, ಈ ಪ್ರದ್ಯುಮ್ನ ಸಾಕ್ಷಾತ್ ಪ್ರದ್ಯುಮ್ನ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ. ಆಮೇಲೆ ದೇವಿ ಮಹಾಲಕ್ಷ್ಮಿ ಏನ್ ಮಾಡಿದ್ರಂತೆ, ಆ ಪ್ರದ್ಯುಮ್ನ ರೂಪಕ್ಕೆ ಸರಿಯಾಗಿ ಕೃತಿತಾಂಚ ದೇವಿ ಕೃತಿ ರೂಪವನ್ನು ಸ್ವೀಕಾರ ಮಾಡಿದರು. ಕೃತಿ ಪ್ರದ್ಯುಮ್ನ, ಕೃತಿ ರಮಣ ಪ್ರದ್ಯುಮ್ನ ನಂದನೆ, ಆ ವಾಕ್ಯ ಅರ್ಥ ಆಗತ್ತ. ಆಮೇಲೆ ಪುನಃ ಪರಮಾತ್ಮ ಏನ್ ಮಾಡ್ತಾನೆ, ಸ್ಥಿತ್ತೈ ಪುನಃ ಭಗವಾನ್ ಅನಿರುದ್ಧ ನಾಮ, ಸ್ಥಿತಿ ಮಾಡೋದಕ್ಕೋಸ್ಕರ ಪರಮಾತ್ಮ ರೂಪ ತಗೊಂಡ, ಅದಕ್ಕೆ ಅನಿರುದ್ಧ ರೂಪ ಅಂತ ಹೆಸರು. ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಅನಿರುದ್ಧ ರೂಪದ ಪತ್ನಿ ರೂಪ ಯಾವುದು ಅಂದರೆ ದೇವಿ ಚ ಶಾಂತಿರಭವತ್, ದೇವಿ ಶಾಂತಿ ಅಂತ ಮಹಾಲಕ್ಷ್ಮಿ ಹೆಸರು. ಶಾಂತಿ ನಾಲ್ಕು ಪುರುಷ ಭಗವದ್ ರೂಪ, ನಾಲ್ಕು ರಕ್ಷಿ ರೂಪಗಳಾಯಿತು. ಇಷ್ಟು ಮಾಡಿ ಏನು ಮಾಡಿದಂತೆ ಪರಮಾತ್ಮ, ಇದು ರೂಪ ತಗೊಳ್ತಾನೆ ಇದ್ದಾನೆ. ಏಕಾತ್ಮಕಸ್ಸ ಬಹೂವ ಮುಂದೆ ಹೇಳಬೇಕಾದ್ರೆ, ಪಂಚಾತ್ಮಕಸ್ಸ ಭಗವಾನ್ ದುಷಣಾತ್ಮಕೋಹು, ಐದು ರೂಪದ ಪರಮಾತ್ಮ ಹನ್ನೆರಡು ರೂಪ ತಗೊಳ್ತಾನೆ, ಕೇಶವಾದಿ ಹನ್ನೆರಡು ರೂಪಗಳನ್ನು ಸ್ವೀಕಾರ ಮಾಡ್ತಾನೆ. ಆಮೇಲೆ ದಶದ್ವಯಿ ಪಂಚದ್ವಯಿ ದಶಾವತಾರ ಸ್ವೀಕಾರ ಮಾಡ್ತಾನೆ. ಶತ ಸಹಸ್ರ ಆತ್ಮ ಶತರೂಪ, ನಾರಾಯಣಾದಿ ಶತರೂಪ, ವಿಶ್ವವಿಷ್ಣು ಷಟ್ಕಾರಾದಿ ಸಾವಿರ ರೂಪವನ್ನು ಸ್ವೀಕಾರ ಮಾಡ್ತಾನೆ. ಪಂಚಾತ್ಮಕಸ್ಸ ಭಗವಾನ್ ದುಷಣಾತ್ಮಕೋಭೂತ್ ಪಂಚದ್ವಯಿ ಅಂತ ಹೇಳಬೇಕಾದ್ರೆ, ಪುರ ಶತಃ ಅಮಿತ ಪರಾದಿ ಅವಿತ ರೂಪಗಳು, ಅಜಿತಾದಿ ಅನಂತ ರೂಪಗಳು, ಇಷ್ಟು ಸಮ ರೂಪ ಸ್ವೀಕಾರ ಮಾಡಿದ. ಈಗ ಅರ್ಥ ಮಾಡ್ಕೋಬೇಕು, ಜೀವರು ಎಷ್ಟಿದ್ದಾರೆ ಅನಂತ ಅನಂತ, ಪರಮಾತ್ಮ ರೂಪ ಎಷ್ಟಿದೆ ಇನ್ನೂ ಅನಂತ ಅನಂತ ರೂಪಗಳಿದೆ ಪರಮಾತ್ಮನಿಗೆ. ನಮಗೆ ಧೈರ್ಯ ಬಂತು, ಪರಮ ಒಂದೊಂದು ರೂಪ ಯಾರೇ ಕೊಟ್ಟು ನಮಗೆ ಉಳಿದಾಗ ಹೋಗಿಬಿಟ್ರೆ ಕಷ್ಟ, ಏನು ಯೋಚನೆ ಮಾಡಿಬಿಡಿ. ದೇವರ ರೂಪಗಳು ಎಷ್ಟಿವೆ ಅಂತ ಕೇಳಿದರೆ ಅನಂತಾನಂತ ರೂಪಗಳಾದ್ರಿಂದಾಗಿಯೇ ಪ್ರತಿಯೊಬ್ಬ ಜೀವನಿಗೂ ಬಿಂಬರೂಪ ಅಂತ ಒಂದಿರಬೇಕಲ್ಲ, ಪ್ರತಿಯೊಬ್ಬ ಜೀವನಿಗೂ ಒಳಗಿತ್ತಾ ಇದ್ದಾನೆ. ಅಷ್ಟು ರೂಪ ಸ್ವೀಕಾರ ಮಾಡ್ತಾನೆ. ಇಷ್ಟು ರೂಪ ಸ್ವೀಕಾರ ಮಾಡಿದ್ನಲ್ಲ, ಒಂದು ರೂಪಾಯಿ ಹುಟ್ಟಿ ಬಂದಿದ್ದು, ಒಂದು ರೂಪಕ್ಕೂ ಹುಟ್ಟಿಲ್ಲ, ಒಂದು ರೂಪಕ್ಕೂ ನಾಶ ಇಲ್ಲ, ಒಂದು ರೂಪಕ್ಕೂ ಕೂಡ ಅಪೂರ್ಣತಾದಿ ದೋಷಗಳಿಲ್ಲ. ಅದನ್ನು ಹೇಳೋದಕ್ಕೆ ಪೂರ್ಣಮದಃ ಪೂರ್ಣವಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಈ ಮಾತು ಇದು ಅನ್ವಯಿಸ್ತದೆ. ಇಷ್ಟು ರೂಪಗಳು ಪರಿಪೂರ್ಣವೇ. ಏಕಸ್ಸಮೋಪಿ ಅಖಿಲ ದೋಷ ಸಮುಜ್ಜಿತೋಪಿ ಸರ್ವತ್ರ ಪೂರ್ಣ ಗುಣಕೋಪಿ ಬಹೂಪಮೋಹು. ಪರಮಾತ್ಮ ಎಲ್ಲ ರೂಪ ತಗೊಳ್ಬೇಕು ಅಂತಿಲ್ಲ, ಅದು ವಿಹಾರ ಅಷ್ಟೇನೆ. ಬರೀ ವಿಹಾರಕ್ಕೆ ತಗೊಂಡೆ ಹೊರತು ನಮ್ಮ ಜನ ತಕ್ಷಣ ಬುದ್ಧಿಯನ್ನು ಪ್ರಶ್ನೆ ಕೇಳಿಬಿಡ್ತಾರೆ, ಪಾಪ ದೇವ್ರಿಗೆ ಒಂದು ರೂಪ ತಗೊಂಡ್ರೆ ಮಾಡಕ್ಕೆ ಬರ್ತಿದ್ದಿಲ್ವಾ. ನಮ್ಮ ಪ್ರಶ್ನೆ ಮಕ್ಕಳು ಕೇಳಿಬಿಡ್ತಾರೆ ತಕ್ಷಣ, ದೊಡ್ಡವ್ರು ಕೇಳೋದಿಲ್ಲ, ಅವ್ರು ಕೇಳೋ ಅಭ್ಯಾಸನೇ ಇರೋದಿಲ್ಲ, ಅದರಿಂದ ಯೋಚನೆ ಇಲ್ಲ. ಅವ್ರು ಕೇಳೋದೆಲ್ಲ ಪುತ್ರ ಪೌತ್ರ ಆಯುರ ಆರೋಗ್ಯ ವಿಷಯ ಅಭಿವೃದ್ಧಿ ಎಲ್ಲ ಕೇಳೋದಿಲ್ಲ. ಸಣ್ಣ ಮಕ್ಕಳಿಗೆ ಒಳ್ಳೆ ಜ್ಞಾನದ ಬಗ್ಗೆ ಆಸಕ್ತಿ ಇರ್ತದೆ, ಅವಾಗ ಕರ್ ಮಾಡಿಬಿಡ್ತಾರಲ್ಲ ಹೋಗಿಬಿಡುತ್ತೆ, ಮುಂದೆ ಬರೋದಂತೆ ಆಗಿಬಿಡುತ್ತೆ. ಆ ಕಾಲಕ್ಕೆ ಒಳ್ಳೆ ಬೆಳವಣಿಗೆ ಕೊಡಬೇಕು. ದೇವರು ಅದನ್ನು ಯಾತಕ್ಕೆ ಮಾಡಿದೆ, ವೈಭವ ಅದು. ನೂರಾರು ಡ್ರೆಸ್ ಇಟ್ಕೊಂಡಿದ್ದಾರೆ, ಯಾತಕ್ಕೆ ವೈಭವ ಅದು. ನೂರಾರು ನಮಗೆ ನೂರಾರು ರೂಪ ಇಲ್ಲ, ನೂರಾರು ಡ್ರೆಸ್ ಅಂತ ಇಟ್ಕೊಂಡಿರ್ತಾರಲ್ಲ, ಅದು ವೈಭವಕ್ಕೋಸ್ಕರ. ಪರಮಾತ್ಮ ವೈಭವ ತೋರಿಸಕ್ಕೆ ಹೇಳ್ತಿದ್ದಾರೆ. ದೇವರಿಗೆ ಯಾವ ರೀತಿಯಲ್ಲಿ ನ್ಯೂನತೆ ಇಲ್ಲ, ಪ್ರತಿಯೊಂದು ರೂಪನೂ ಸಾಕು, ಒಂದೊಂದು ರೂಪನೂ ಸಾಕು. ಅದು ಅನಂತ ರೂಪ ಇಟ್ಕೊಂಡಿದ್ದಾರೆ. ದೇವರಿಗೆ ಆಯುಧಗಳೇ ಬೇಡ, ಎಲ್ಲ ಆಯುಧ ಇಟ್ಕೊಂಡಿದ್ದಾರೆ. ಆಯುಧಗಳು ಬೇಕಿಲ್ಲ, ಆಯುಧ ಇಟ್ಕೊಂಡಿದ್ದಾರೆ. ಅದನ್ನು ವೈಭವ ದ್ಯೋತಕನೇ ಹೊರತು ಬೇರೆ ಅಲ್ಲ. ತುಂಬ ಜನ ಇಂಥ ಪ್ರಶ್ನೆ ಮಾಡಿ ಮಕ್ಕಳು ತಲೆ ಕೆಡಿಸಿಬಿಡ್ತಾರೆ. ದೇವರು ಅಷ್ಟು ರೂಪ ತಗೊಂಡಿದ್ದನ್ನು ನೋಡಿದ್ರೆ ಅವನು ಭಾರಿ ದುರ್ಬಲ ಅಂತ ಹೇಳಿದರೆ ತಪ್ಪದು. ಅತ್ಯಂತ ಪ್ರಬಲ ಅಂತ ತೋರಿಸೋಕ್ಕೆ ರೂಪ ತಗೊಂಡಿರೋದು. ಇನ್ನೊಂದು ನೂರಾರು ವೆಹಿಕಲ್ ಇದ್ಬಿಟ್ರೆ ಅಬ್ಬ ಗ್ರೇಟ್ ಅಂದ್ಬಿಡ್ತೀವಿ. ಎಲ್ಲ ಉಪಯೋಗಿಸ್ತಾ ಇರ್ಬೋದು ಅವನು, ಗ್ರೇಟ್ ಅದು. ದೇವರು ಎಲ್ಲ ಉಪಯೋಗಿಸ್ತಾನೆ, ಅದು ಆತನ ವೈಭವ. ಉಪಯೋಗಿಸೋದು ಏನಲ್ಲ, ಬರೀ ಆನಂದ ಅನುಭವ ಅಷ್ಟೇ, ಇನ್ನೇನೂ ಇಲ್ಲ. ದೇವರೇ ಅಷ್ಟು ಮಾಡ್ತಾನೆ ಪರಮಾತ್ಮ. ಇನ್ನು ಅಂತ ದೇವರು ಹೇಗಿದ್ದಾನೆ, ಇದು ಮೊದಲ ಅಧ್ಯಾಯಕ್ಕೆ ಸರ್ವಶಾಸ್ತ್ರಾರ್ಥ ನಿರ್ಣಯ ಅಂತ ಹೆಸರಿಟ್ಟಿದ್ದಾರೆ. ಸರ್ವಶಾಸ್ತ್ರಾರ್ಥ ನಿರ್ಣಯ ಈ ಮೊದಲೇ ಅಧ್ಯಾಯ ಕೇಳಿಬಿಟ್ರೆ ಎಲ್ಲ ಪ್ರಮೇಯ ಗೊತ್ತಾಗಿಬಿಡುತ್ತೆ. ಇದು ಬಹಳ ಮುಖ್ಯ, ಯಾವ ಪ್ರವಚನದಲ್ಲೂ ಹೇಳೋ ಅವಕಾಶ ಇರೋದಿಲ್ಲ ಅದಕ್ಕೆ. ಅದು ಇಲ್ಲಿ ಹೇಳಕ್ಕೆ ಬರ್ತದೆ. ನಾಳೆ ಪೂರ್ತಿ ಸರ್ವಶಾಸ್ತ್ರಾರ್ಥ ನಿರ್ಣಯ, ಸಮಸ್ತ ಶಾಸ್ತ್ರದ ಸಾರ ಏನು ಎಂಬುದನ್ನು ಆಚಾರ್ಯ ಹೇಗೆ ಬಿಡಿಸ್ತಾರೆ. ಸುಮಾರು ಅಣುಭಾಷ್ಯದಲ್ಲಿ ಸಮಸ್ತ ಶಾಸ್ತ್ರಾರ್ಥ ನಿರ್ಣಯ, ಪೂರ್ಣ ಪ್ರಜ್ಞೆಯ ಮುನಿನ ಸರ್ವಶಾಸ್ತ್ರಾರ್ಥ ನಿರ್ಣಯ. ಇದು ಸರ್ವಶಾಸ್ತ್ರ ವಿಸ್ತೃತ ಅಣುಭಾಷ್ಯ, ವಿಸ್ತೃತ ಅಣುಭಾಷ್ಯ. ಹೇಗೆ ಡೀಲ್ ಮಾಡ್ತಾರೆ, ಫಸ್ಟ್ ಶುರು ಮಾಡೋದು ದೇವರು ಹೇಗಿದ್ದಾರೆ ಅಲ್ಲಿಂದ ಶುರು ಮಾಡ್ತಾರೆ. ತಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮ ತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನಃ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಒಂದು ಎಂಟತ್ತು ಶ್ಲೋಕ ಪೂರ್ತಿ ಬಾಯ್ಪಾಠ ಮಾಡಿಬಿಡ್ಬೇಕಾದ್ರೆ ದೇವರು ಹೇಗಿದ್ದಾರೆ ಯಾವಾಗಲೂ ತಲೆಯಲ್ಲಿ ಕೂತಿರುತ್ತೆ. ಅದು ನಿಜವಾದ ದೇವರ ಕಲ್ಪನೆ ಹೊರತು ಬೇರೆ ಕಲ್ಪನೆ ಅಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಚೆನ್ನಾಗಿ, ಎಲ್ಲ ಶ್ಲೋಕದ ಅರ್ಥ ನೋಡಬೇಕು. ಅದೆಲ್ಲ ಶ್ಲೋಕದ ಅರ್ಥ, ದೇವರ ಮಹಿಮೆ, ದೇವರ ಗುಣಗಳು ಅನಂತ ಅಂದ್ರೆ ಏನರ್ಥ, ಸೃಷ್ಟಿ ಅಗಲಲ್ಲ ಮಾಡ್ತಾರೆ ಅಂದ್ರೆ ಏನರ್ಥ, ಅದೆಲ್ಲದನ್ನ ಹೇಳ್ತಾ ಹೋಗ್ತಾರೆ ಆಚಾರ್ಯ. ಮೂಲ ಗ್ರಂಥಗಳು ಯಾವ್ದು, ಗ್ರಂಥ ಓದಬೇಕು, ಗ್ರಂಥಗಳ ಸಾರಾಂಶ ಏನು, ದೇವರ ಬಗ್ಗೆ ತಿಳಿಸ್ತಕ್ಕಂಥ ಆಧಾರಗಳೇನು, ಹೇಗೆ ಬಿಡಿಸ್ತಾರೆ ಪ್ರತಿಯೊಂದು ಕೂಡ. ಭಕ್ತಿಗೆ ಸಾಧನಗಳು ಯಾವುದು ಲಿಸ್ಟ್ ಕೊಡ್ತಾರೆ. ಭಕ್ತಿ ಅಂದರೆ ಏನು, ದ್ವೇಷಗಳು ಅಂದರೆ ಏನು, ನವವಿಧ ದ್ವೇಷಗಳು ಯಾವುದು, ನಿಮ್ಗೆ ಮುಕ್ತಿ ಆಗೋದು ಯಾವಾಗ, ಮುಕ್ತಿ ಆಗಬೇಕಾದ್ರೆ ಏನು, ದೇವ್ರನ್ನ ಕಂಡ್ರೆ ಮುಕ್ತಿ ಆಗ್ತಾರೆ, ದೇವ್ರು ಯಾವ ರೂಪ ಕಂಡ್ರೆ ಮುಕ್ತಿ ಆಗುತ್ತೆ, ಅದೆಲ್ಲ ಡೌಟ್ ಇದೆ. ಮತ್ತೆ ಬ್ರಹ್ಮದೇವರು ಇದ್ದಾರೆ, ಒಂದು ಮತ್ತಾರು ಬರ್ತಾರೆ, ಎಷ್ಟು ಜನ ಇದ್ದಾರಂಥವ್ರು, ಕಲಿ ಎಷ್ಟು ಜನ ಇದ್ದಾರೆ, ಎಲ್ಲ ಬಿಡಿಸ್ತಾ ಹೋಗ್ತಾರೆ ಆಚಾರ್ಯ. ಅದೆಲ್ಲ ಗುರುಗಳು ಅಂದರೆ ಯಾರು, ಗುರುಗಳ ಲಕ್ಷಣಗಳೇನು ಎಲ್ಲ ಹೇಳ್ತಾರೆ. ಇವತ್ತು ಮೋಸ ಮಾಡೋನೇ ಗುರು ಅಂತ ಬಿಟ್ಟಿದೆ, ಕೊನೆಗೆ ಗುರು ಅಂದರೆ ಹೈ ಕ್ಲಾಸ್ ಮೋಸ ಮಾಡೋನು, ಎಕ್ಸ್ಪರ್ಟ್ ಇನ್ ಡಿ ಇನ್ನು ಮೋಸ ಮಾಡೋನು ತಿಳ್ಕೊಡಿ ಏನರ್ಥ. ನಿಜವಾದ ಅರ್ಥದಲ್ಲಿ ಎಲ್ಲ ಪರಿಪೂರ್ಣ ವಿಚಾರ ಹೇಳಿಬಿಟ್ಟು ಮುಂದೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡುತ್ತಾರೆ. ಮೊದಲನೇ ಅಧ್ಯಾಯವನ್ನು ನಾಳೆ ದಿವಸ ಒಂದೇ ದಿವಸಕ್ಕೊಂದು ಅಧ್ಯಾಯ ಯಾವರೇ ಲೆಕ್ಕದಲ್ಲಿ ನಾಳೆ ಪೂರ್ತಿ ಸರ್ವಶಾಸ್ತ್ರ ಅರ್ಥ ನಿರ್ಣಯ ಆಚಾರ್ಯ ಹೇಳೋ ಕ್ರಮದಲ್ಲಿ ಅದು ಅರ್ಥ ಮಾಡ್ಕೊಂಡಿವಿ ಅಂದರೆ ಅಲ್ಲಿ ಕೇಳೋ ಪ್ರಸಂಗ ಬರೋದೇ ಇಲ್ಲ, ಯಾವ ಗ್ರಂಥನೂ ಮತ್ತೆ ಇಲ್ಲ, ಆಚಾರ್ಯ ನಿರ್ಣಯ ಓದ್ಬಿಟ್ರೆ ಮುಗಿದೋಯ್ತು. ಅದು ಹೇಳ್ತಾರೆ ಇದು ಹೇಳಿ ಹೇಗೆ ಹೇಳಿದ್ದೇವೆ ಅಂತ ಕೇಳಿದರೆ 100% ನಿಮ್ಮ ಮನಸ್ಬಿಟ್ಟು ಹಾಗೆ ಹೇಳುತ್ತೇವೆ ಅಂತ ಹೇಳ್ತಾರೆ. ನಾಳೆ ಅದನ್ನು 6:30 ಸರಿಯಾಗಿ ಶುರು ಮಾಡಿ ಮುಂದುವರೆಸೋಣ ಅಂತ ಹೇಳ್ತಾ, ಬೆಳಿಗ್ಗೆ ಇವರು ಕೆಲವು ಅನೌನ್ಸ್ಮೆಂಟ್ ಉಂಟು. ಬೆಳಿಗ್ಗೆ ಸರಿಯಾಗಿ 7:30-8:30 ನಾಳೆ ತತ್ವ ವಿವೇಕ, ತತ್ವ ಸಂಖ್ಯಾರಾಗಿದೆ ನಾಳೆ ತತ್ವ ವಿವೇಕ. ನಾಳೆಯಿಂದ ಎಲ್ಲರೂ ಯಥಾ ಪ್ರಕಾರ ಬರಬಹುದು. ಇವತ್ತು ಬರದೇ ಇದ್ದವರು ಕೂಡ ನಾಳೆ ಸ್ವಲ್ಪ ಹಿಂದೆ ಅನುವಾದ ಮಾಡಿ ಮುಂದೆ ಹೋಗೋದ್ರಿಂದ ತತ್ವ ಸಂಖ್ಯಾನ ತತ್ವ ವಿವೇಕ ಎರಡು ನಾಳೆ ಮುಂದುವರಿತಾ ಇದೆ. ಅದನ್ನು ಮೊದಲೇ ಹೇಳಿದ್ದೇನೆ, ಪಾಠ ಕೇಳಿದವರು ಬರಬಹುದು, ಜ್ಞಾಪಕ ಆಗುತ್ತೆ, ಕೇಳದಿದ್ದರು ಬರ್ಬೋದು, ಇಂಟ್ರಡಕ್ಷನ್ ಆಗುತ್ತೆ, ಏನು ಅರ್ಥ ಆದರೂ ಬರ್ಬೋದು, ಕಿವಿ ಎಂತಾರು ಬೀಳುತ್ತೆ. ತತ್ವ ಸಂಖ್ಯಾನ ತತ್ವ ವಿವೇಕ ಅಂತ ಹೇಳ್ಕೊಂಡು ಹೋಗ್ತಿರ್ಬೋದು. ಎಲ್ಲಿ ಇಲ್ಲೇ ಅಲ್ವಾ, ಇಲ್ಲೇ ಮಾಡ್ಬೋದಲ್ಲ, ಇಲ್ಲಿ ಕರ್ಕೋಬೇಕಂತ. ಇವತ್ತೊಂದೇ ದಿವಸ ಅಂತ ಹೇಳಿದ್ರಿ, ಅಯ್ಯೋ ಸರಿ, ನಾಳೆ ಅಲ್ಲಿ ಸಂಶೋಧನಾ ಮಂದಿರದ ಮೇಲೆ ಇದೆ, ಅಲ್ಲಿ ಬೆಳಿಗ್ಗೆ ಆಯ್ತಲ್ಲ ಅಲ್ಲಿ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಎಲ್ಲರೂ ಬರ್ಬೋದು. ಮತ್ತೆ ಈಗ ತೀರ್ಥ ಪುಸ್ತಕ ಬಿಡುಗಡೆಯಾಗಿದೆ, ಸ್ವರಮೂಲ ಸೌರಭ ಪುಸ್ತಕನೂ ಸಿಗುತ್ತೆ, ಸ್ವರಮೂಲ ಸೌರಭನೂ ಸಿಗುತ್ತೆ. ಇದೆರಡು 125 ರೂಪಾಯಿ ಸ್ವರಮೂಲ ಸೌರಭ, ಇಡೀ ಸ್ವರಮೂಲದ ಸಾರಾಂಶ, 120 ರೂಪಾಯಿ ತೀರ್ಥ ಪ್ರಬಂಧ. ಇವತ್ತು ನಾಳೆ ತೊಗೊಳ್ಬರಿ 100 ರೂಪಾಯಿ ಸಿಗುತ್ತೆ, ತೀರ್ಥ ಪ್ರಬಂಧ ಬರೀ 100 ರೂಪಾಯಿ ತೊಗೊಳ್ಬಹುದು, ಅದು 100 ರೂಪಾಯಿಗೆ ತೊಗೊಳ್ಬಹುದು, ಅದು ಎಲ್ಲರೂ ಉಪಯೋಗ ಮಾಡ್ಕೊಳ್ಬಹುದು. ಹೊರಗೆ ವ್ಯವಸ್ಥೆ ಇದೆ, ಅದನ್ನು ಸರಿಯಾಗಿ ತೊಗೊಳ್ಬಹುದು. ಸರ್ವಮೂಲ ಸೌರಭ ಮತ್ತು ತೀರ್ಥ ಪ್ರಬಂಧ ಬೆಳಿಗ್ಗೆ ಸರಿಯಾಗಿ 7:30 ಪ್ರಾರಂಭ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿಟ ಯದ ಊರ್ಜಮಹಂ ತೇನ ಧೀಯತಾ ಕಮ